ಮೋಕ್ಷಜ್ಞಾನಕ್ಕೆ, ಅಧ್ಯಾತ್ಮ ಸಾಧನ ಅಪರೋಕ್ಷ ಜ್ಞಾನಕ್ಕೆ, ಅದು ದರ್ಶನಕ್ಕೆ, ಆಮೇಲೆ ಆನಂದ ವೃತ್ತಿಗೆ, ಆಮೇಲೆ ಮೋಕ್ಷದಲ್ಲಿ ಅದೇ ಸಿದ್ಧಿ. ಭಕ್ತಿ ಎಂಬುದು ಏನದು, ಸಾಧಾರಣ ಹೌದು ಸಿದ್ಧಿನೂ ಹೌದು. ಮೋಕ್ಷ ಭಕ್ತಿ ಎರಡು ಕೆಲಸ ಮಾಡುತ್ತೆ. ಮುಕ್ತರ ಭಕ್ತಿ ಅಲ್ಲ ಏನು, ಸಿದ್ಧ ಭಕ್ತಿ ಅದು. ಈ ಸಂಸಾರದಲ್ಲಿ ಭಕ್ತಿ ಏನು, ಸಾಧನ ಭಕ್ತಿ ಅದು. ಕೆಲಸ ಆಗಿಂತ ಮುಂಚೆ ಭಾರಿ ರಿಕ್ವೆಸ್ಟ್ ಮಾಡಿದ, ಕೆಲಸ ಆದ ಥ್ಯಾಂಕ್ಸ್ ಹೇಳಿದ. ಎರಡರಲ್ಲೂ ಏನಿದೆ ಈಗ, ಎರಡರಲ್ಲೂ ಪ್ರೀತಿ ಗೌರವ ಇದೆ. ಮೊದಲು ಗೌರವ ಎಲ್ಲ ಯಾತಕ್ಕೋಸ್ಕರ, ಕಾರ್ಯ ಆಗಲಿ ಅಂತೇಳಿ. ಆಮೇಲೆ ಗೌರವ ಯಾತಕ್ಕೋಸ್ಕರ, ಕಾರ್ಯ ಮಾಡಿಕೊಟ್ರು ಕೆಲಸದ ಮನೆಗೆ ಹೋಗಿ ಹೇಳಿಬಿಡ್ತಾರೆ ಆಮೇಲೆ ಥ್ಯಾಂಕ್ಸ್ ಅಂತೇಳಿ. ಮೊದಲು ಮನೆಗೆ ಹೋಗಿ ಕೇಳಿ ಬಂದಿರ್ತಾರೆ, ಮತ್ತೆ ಮನೆಗೆ ಹೋಗಿ ಹೇಳಿಬಿಡ್ತಾರೆ ಯಾತಕ್ಕೆ. ಮೊದಲು ಹೋಗಿದ್ದೆಲ್ಲ ಯಾತಕ್ಕೋಸ್ಕರ, ಸಾಧನ. ಆಮೇಲೆ ಮಾಡಿದ್ದೆಲ್ಲ ಏನು, ಸಿದ್ಧಿ. ಅದರಿಂದ ಮುಕ್ತಿಯಲ್ಲೂ ಕೂಡ ಸಿದ್ಧಿ ಇರ್ತದೆ. ಅದು ಯಾತಕ್ಕೆ ಎರಡೂ ಆಗುತ್ತದೆ ಅಂದರೆ, ಸ್ವರೂಪ ಅದು ಸ್ವರೂಪ ಆಗಿರೋದ್ರಿಂದ ಸಾಧನದ ರೂಪದಲ್ಲೂ ಕೆಲಸ ಮಾಡುತ್ತೆ, ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಇನ್ನು ತಗೊಳ್ಳಿ, ಹಣ್ಣು ತಗೊಳ್ಳ್ರಿ, ಅಸಾಧನ ಅದು. ಬೀಜ ತಗೊಂಡ್ರೆ ಸಾಧನ, ಹಣ್ಣಾಯಿತು ಮತ್ತೆ ಬೆಳೆಯೋಕ್ಕೆ ಸಾಧನ, ಮತ್ತೆ ಅದು ಹಣ್ಣು ಸಿದ್ಧಿ, ಮುಂದಿನ ಬೀಜಕ್ಕೆ ಮತ್ತೆ ಸಾಧನ, ಆಮೇಲೆ ಮತ್ತೆ ಸಿದ್ಧಿ, ಮತ್ತೆ ಈ ಥರ ಹೋಗ್ತಾನೆ ಇರುತ್ತೆ. ಆದ್ದರಿಂದ ಸ್ವರೂಪಕ್ಕೆ ಇರೋದು ಬದಲಾಗೋದೇ ಇಲ್ಲ, ಸ್ವರೂಪದಲ್ಲಿ ಬದಲಾಗೋದೇ ಇಲ್ಲ. ಆದ್ದರಿಂದ ಭಕ್ತಿ ಯಾವಾಗಲೂ ಇರಬೇಕು, ಬೇರೆ ಮತ್ತಲ್ಲಿ ಭಕ್ತಿ ಇಲ್ಲ. ಯಾಕೆಂದ್ರೆ ದಾರಿ ಒಂದು ಅಂದರೆ ಭಕ್ತಿ ಚೇಂಜೆ ಇಲ್ಲ, ಸಾಮ್ಯ ಅಂದರೆ ಭಕ್ತಿ ಬರೋದಿಲ್ಲ, ಸ್ನೇಹ ಬರುತ್ತೆ ಅಂದ್ರೆ ಭಕ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಕ್ತಿ ಪ್ರೊಟೆಕ್ಟ್ ಮಾಡಿ, ಸ್ವರೂಪ ಜೀವನ ಸ್ವರೂಪ ಅಂದಮೇಲೆ ಭಕ್ತಿ ಮುಕ್ತಿಯಲ್ಲಿ ಇರುತ್ತೆ ಅಂದಮೇಲೆ ತಾರತಮ್ಯ ಇರಲೇಬೇಕು. ಒಬ್ಬ ಮೇಲೆ ಕೇಳಿದವ್ರು ಭಕ್ತಿ ಬರೋಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ಏನೇ ಸಾಮ್ಯ ಬಂದರೆ ಭಕ್ತಿ ಹೋಯ್ತು. ಅವ್ರು ಎಷ್ಟೇ ಭಕ್ತಿ ಮಾಡಿದರೂ ಕೂಡ ಶ್ರೀವೈಷ್ಣವ ಮತದಲ್ಲಿ ಕೊನೆಗೆ ಎಲ್ಲಿಗೆ ಹೋಗೋದು, ಭಕ್ತಿ ಏನಾಗುತ್ತೆ, ಕೊನೆಗೆ ಹೋಗ್ಬಿಡುತ್ತೆ. ಸೊ ಭಕ್ತಿ ಯಾವಾಗಲೂ ಉಳಿಯ ಮತ ಅಂದ ಯಾವುದು, ನಮ್ಮ ಮತ ಒಂದೇ. ಭಾಳ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾದ್ರೆ, ಸಾಧನಂ ಭವೇತ್ ತ್ಯಕ್ತೈತಾನಿ ನ ಕಶ್ಯಾಪಿ ಭವೇನ್ ಮೋಕ್ಷ ಕದಾಚನ. ನಮಗೇನಾಗಿದೆ ಈ ವಿಷಯ ಸರಿಯಾಗಿ ಗೊತ್ತಿದ್ರೆ, ಇವತ್ತು 190 ಪಾಲು ಸದಾಚಾರ್ಯಗಳು ಶಾಸ್ತ್ರ ಓದೋದಿಲ್ಲ, ಕೇಳೋದಿಲ್ಲ. ಯಾತಕ್ಕೆ ಅಂದರೆ ಈ ಸ್ಟೆಪ್ಸ್ ಗೊತ್ತಿಲ್ಲ. ಗರ್ಭಾಚಾರ್ಯದಿಂದ ನಮ್ಮ ಮೋಕ್ಷ ತಿಳ್ಕೊಂಡ್ಬಿಟ್ಟಿದ್ದಾರೆ. ರಥ ಉಪವಾಸಗಳು ಸಾಕು ಅಂತೇಳಿ ಭಾರಿ ಕಷ್ಟಪಡ್ತಾರೆ. ಉಪವಾಸ ಮಾಡಬೇಕಾದ್ರೆ ಪಾಠ ಪ್ರವಚನ ಜಾಸ್ತಿ ಕಷ್ಟಪಡ್ತಾರೆ, ನಿಜವಾಗ್ಲೂ ಕೂಡ. ಕೂಲಿಯವರು ಜಾಸ್ತಿ ಕಷ್ಟಪಡ್ತಾರೆ. ಇವರು ಸೈನ್ ಮಾಡಿ ಬಂದು ದುಡ್ತೊಂಬರ್ತಾರೆ, ಆಫೀಸರು ಬರೀ ಸಿಗ್ನೇಚರ್ ಆಗಿ ದುಡ್ತಾರೆ. ಇವರು ದೊಡ್ಡ ದೊಡ್ಡ ಮೂತೆ ಹೊತ್ತಾಕಿ ಇದನ್ನು ಮಾಡಿ ಎಷ್ಟು ಕಷ್ಟಪಡ್ತಾರೆ ಪಾಪ. ಇಷ್ಟಾದ್ರೂ ಬರೋ ಫಲ ಎಷ್ಟು, ಅಷ್ಟು ಭಾರಿಗಳಾಗಿ 150 ರೂಪಾಯಿ ಜಾಸ್ತಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರೆ 150 ಜಾಸ್ತಿ. ಇವರಿಗೆ ಲಕ್ಷಗಟ್ಟಲೆ ಬರುತ್ತೆ, ಲಂಚದಲ್ಲಿ ಲಕ್ಷಗಟ್ಟಲೆ, ಇದರಲ್ಲಿ ಲಕ್ಷ, ಎರಡರಲ್ಲೂ ಕೂಡ. ಅದು ಲಂಚ ತೊಗೊಳ್ಳೋಕೆ ಕೂಡ ಏನಾಗಿರ್ಬೇಕು, ಅದಕ್ಕೆ ಒಂದು ಪೋಸ್ಟಲ್ಲಿ ಸುಸ್ತು ಯಾರು ಕೊಡ್ತಾರ, ಅದಕ್ಕೊಂದು ಅಧಿಕಾರ ಬೇಕು. ನಿಜವಾದ ಸಿದ್ಧಿ ಬರಬೇಕಾದ್ರೆ ಜ್ಞಾನದ ಸಿದ್ಧಿ ಮುಂದೆ ಯಾವುದೂ ಅಲ್ಲ. ಅದು ಗೊತ್ತಾದರೆ ಎಲ್ಲ ಕರ್ಮಿ ಸದಾಚಾರಗಳು ಏನಾಗ್ತಾ ಇದ್ರು, ಪಾಠ ಪ್ರಯೋಜನ ಹೋಗ್ತಿದ್ರು. ಹೋಗೋದಿಲ್ಲ ಅಂದ್ರೆ ಒತ್ತು ಕೊಟ್ಟಿಲ್ಲ ಇದಕ್ಕೆಲ್ಲ. ದಾಸರು ಎಷ್ಟು ಹೇಳಿದ್ರು ಪಾಪ, ಶ್ರವಣ ಮನಕ ಆನಂದ ವಿವುದು ಅಷ್ಟೇ, ಬರೀ ಶೋಕ ಬದ್ಧ ಪಾರಾಯಣ ಮಾಡಿಬಿಡ್ತಾರೆ ಹೊರತು ಅದ್ರ ಇದೇ ಅಪ್ಲಿಕೇಶನ್ ಇರೋದಿಲ್ಲ. ಅದು ಕೇಳಿದ ಮೇಲೆ ಎಲ್ಲರೂ ಏನು ಮಾಡಬೇಕಾಗತ್ತಾಗ, ಶ್ರವಣಕ್ಕೆ ಹೋಗಲೇಬೇಕಾಗ್ತದೆ. ಅದು ಬಹಳ ಮುಖ್ಯ. ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿ. ಆ ಮುದ್ರಾಧಾರಣೆ ಎಷ್ಟೇ ನಿಂತಿರ್ತಾರೆ ಗೊತ್ತಲ್ಲ, 50,000-60,000 ಜನ ಆದರೆ ಪಾಠ ಪ್ರವಚನಕ್ಕೆ ಎಷ್ಟೇ ಇರ್ತಾರೆ. ಯಾಕೆ ಮುದ್ರೆಗಿರೋ ಶ್ರದ್ಧೆ ಯಾತಕ್ಕೆ ಇದಕ್ಕಿಲ್ಲ ಅಂದರೆ ಸಾಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಮುದ್ರೆ ಹಾಕ್ಸ್ಕೊಂಡ್ರೆ ಮೋಕ್ಷ ಗ್ಯಾರಂಟಿ ಅಂತ ತಿಳ್ಕೊಂಬಿಟ್ರೆ ಅಲ್ಲಿ ದಾರಿ ತಪ್ಪಿಹೋಯ್ತು. ಹಾಂ, ಅದು ತಪ್ಪು. ಅದು ಸಾಧನ ಅಷ್ಟೇ, ಅಟೆಂಡೆನ್ಸ್ ಹಾಕಿದ ತಕ್ಷಣ ಸಂಬಳ ಬಂದುಬಿಡತ್ತಾ, ಅದು ಎಂಟ್ರಿ ಅಷ್ಟೇ ಹೊರತು ಮುಂದೆ ಬೇಕಾದ ಸಾಧನೆ ಮಾಡಬೇಕಾಗಿದೆ. ಇದು ಆಚಾರ ಹೇಳ್ತಾರೆ. ಇನ್ನೊಂದು ಅದು ಇಲ್ಲ ಅಂತ ಹೇಳಿದ್ಮೇಲೆ ಮುಗಿದೋಯ್ತು. ಅದು ಮೋಕ್ಷ ಕೊಡಿಸರೆ ಅವರು, ಮತ್ತೆ ಬೇರೆಯವರಾಗಿದ್ದರೆ ಇನ್ನೂ ಸತ್ ತೆಗೆದು ನೋಡಿ ಅಂತ ಹೇಳ್ಬೋದು. ಫೈಲ್ ಇನ್ನೂ ಸತ್ ಓಪನ್ ಮಾಡಿ ನಮ್ಮ ಕೇಸಲ್ಲಿ ಬರ್ತದೆ ಅಂತೇಳಿ. ಇಲ್ಲ, ಒಂದೇ ತಕ್ತೈತಾನಿ ನಕಶ್ಯಾಪಿ ಭವೇನ್ ಮೋಕ್ಷ ಕದಾಚನ ಸರ್ವೋತ್ತಮತೆಯ ಜ್ಞಾನಪೂರ್ವಕ ಸ್ನೇಹ ಏವತು ಭಕ್ತಿರ್ವಿಷ್ಟವು ಸಮುದ್ದಿಷ್ಟ ತದನ್ನೇಷಾಂಚ ಯೋಗ್ಯತಃ ಸರ್ವೋತ್ತಮತೆಯ. ಹಾಗಿದ್ದರೆ ಎಷ್ಟೋ ಜನ ಭಕ್ತಿ ಮಾಡ್ತಾರಲ್ಲ ಪಾಪ, ಕರ್ಮಾಚರಣೆ ಮಾಡಬೇಕಂದ್ರೆ ಅದನ್ನು ಭಕ್ತಿ ಅಂತ ಕರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸರ್ವೋತ್ತಮತೆಯ ಜ್ಞಾನಪೂರ್ವಕ ಸ್ನೇಹ ಏವತು ಭಕ್ತಿ ಮಹಾತ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹವು ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯ. ಒಳ್ಳೆಯ ಪದ ಅದು. ಸರ್ವೋತ್ತಮತೆಯ ಜ್ಞಾನಪೂರ್ವಕ ಸ್ನೇಹ, ಅದು ಸ್ನೇಹ. ಸ್ನೇಹದಿಂದ ಏನಿರಬೇಕು, ಜ್ಞಾನ. ಅದು ಎಂಥ ಜ್ಞಾನ, ಸರ್ವೋತ್ತಮತ್ವೇನ ಜ್ಞಾನ ಇರಬೇಕು. ಬರೀ ಜ್ಞಾನ ದೇವರಲ್ಲಿ ಜ್ಞಾನ ಬಂದರೆ ಜ್ಞಾನ ಅಲ್ಲ ಅದು, ಸರ್ವೋತ್ತಮತ್ವೇನ ಜ್ಞಾನ ಬರಬೇಕು. ಆ ಸರ್ವೋತ್ತಮ ವಿಷ್ಣುವೇ ಆಗಿರಬೇಕು, ಅದರಿಂದಾಗಿ ಸ್ನೇಹ ಬರಬೇಕು. ಆ ಸ್ನೇಹದಿಂದ ತಾನೇ ಅಂತ ಕರೀತಾರೆ, ಭಕ್ತಿ ಅಂತಾರೆ. ವಿಷ್ಣು ಭಕ್ತಿರಿ, ಅದು ಎರಡಿಗೂ ಒಂದೇ ರೀತಿ ಇರೋದಿಲ್ಲ. ತದನ್ನೇಷಾಂಚ ಯೋಗ್ಯ ಭಕ್ತಿರಿ ವಿಷ್ಣುವು ಸಮುದ್ದಿಷ್ಟ ತದನ್ನೇಷಾಂಚ ಯೋಗ್ಯತಃ ಭಕ್ತಿ ವಿಷ್ಣುವಿನಲ್ಲಿ ಈ ಭಕ್ತಿ ಮಾಡಬೇಕು. ಉಳಿದವರಲ್ಲಿ ತದನ್ನೇಷಾಂಚ ಯೋಗ್ಯತಃ, ಉಳಿದವರಲ್ಲಿ ಯೋಗ್ಯತೆ ತಕ್ಕಂತೆ ಮಾಡಬೇಕು. ವಿಷ್ಣುವರ ಅತ್ಯುತ್ತಮತ್ವ ದಕ್ಷಿಣ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ನೆಕ್ಸ್ಟ್ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅವಮತ ಪರಿವಾರಾತ್ಮನಾ ಸೇವಕೇಶು ತದನ್ನೇಷಾಂಚ ಯೋಗ್ಯತಃ. ಸರಿಯಾಗಿ ವಾಯುಸ್ತುತಿಯು ಇದಕ್ಕೂ ಟ್ಯಾಲಿ ಆಗುತ್ತೆ. ವಿಷ್ಣು ಭಕ್ತಿರ ದೇವಭಕ್ತಿ ಗುರೋ ಭಕ್ತಿ ತಥೈವ ಚ. ವಿಷ್ಣು ಭಕ್ತಿ ಆಯಿತು, ದೇವತಾ ಭಕ್ತಿ, ಗುರುಭಕ್ತಿ ಬಿಡ್ಬೋದಾ ಅಂತ ಕೇಳಿದರೆ ಅದು ಸೇರಿಸಿರ್ಮಸ್ಯ. ಯಶ ದೇವಿಯ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೇತೇ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಆದ್ದರಿಂದ ಅದನ್ನು ಬಿಡಲಕ್ಕೂ ಬರೋದಿಲ್ಲ. ವಿಷ್ಣು ಭಕ್ತಿ ದೇವೆಲ್ಲ ಮಿಸ್ಸಿಂಗ್ ಆಗಿದ್ದಕ್ಕೆ ದುರಾಡ್ ಗಲಾಟೆಗಳು ದ್ವೇಷ ಯಾತಕ್ಕೆ ಬಂತು ಅಂದರೆ ಗುರುಭಕ್ತಿ ದೊಡ್ಡ ಕರ್ತವ್ಯ. ಗುರುಗಳು ಅಂದರೆ ಪಾಠ ಹೇಳಿದರೆ ಮಾತ್ರ ಗುರುಗಳಲ್ಲ, ಸೋತ್ತಮ ಗುರು ಹೋಗ್ತಾರೆ, ಉತ್ತಮ ಗುರು ಆಗಬೇಕಷ್ಟೇ. ಕಾಲೇಜಲ್ಲಿರ್ತಾರೆ, ಎಲ್ಲ ಸಬ್ಜೆಕ್ಟ್ ಎಲ್ಲ ಮೆಸ್ಟರ್ ತೊಗೊಳಕ್ಕಾಗೋದಿಲ್ಲ. ಆ ಸ್ಟೂಡೆಂಟ್ ಆಫ್ ದಿ ಕಾಲೇಜ್ ಯಾವುದೇ ಮೆಸ್ಟರ್ ಕಂಡ್ರೆ ಏನಂತಾನೆ, ನಮಸ್ಕಾರ ಅಂತ, ಸರ್ ನಮ್ಮ ಮೇಷ್ಟ್ರು ಅಂತ ಹೇಳ್ತಾರೆ. ಅದಕ್ಕೆ ಕಾಲೇಜಲ್ಲಿ ಇದ್ದ ಮೇಲೆ ಅವರೆಲ್ಲ ಮೇಷ್ಟ್ರುಗಳೇ. ನಮ್ಮ ಸಿದ್ಧಾಂತದಲ್ಲಿ ಯಾರು ಸುಪೀರಿಯರ್ ಇರ್ತಾರೋ ಅವರೆಲ್ಲ ಏನವರು ಗುರುಗಳೇ. ಆ ಭಾವನೆ ಬಂದಿಲ್ಲ, ಅವರು ಹೇಳ್ಕೊಡ್ಬೇಕಾದ್ರೆ ಫಟ್ಬಿಡೋದು, ದ್ವೇಷ ಮಾಡಿ ಹೇಳಕ್ಕೆ ಶುರು ಮಾಡಿಬಿಟ್ರೆ ಬಂದಿತ್ತೆ ಆಗುತ್ತೆ, ತಿಳಿತಿಲ್ಲ. ಎಲ್ಲರೂ ಪೂಜ್ಯರೆ, ಯಾವುದೋ ಕಡೆ ನಮಗೆ ಪಾಠ ಹೇಳ್ತಾರೆ, ಪಾಠ ಹೇಳೋದಿಲ್ಲ ಅಷ್ಟೇ ಹೊರತು. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟರು ಮುಗಿತಾರೆ, ಗುರುತ್ವ ಬಂದೋಯ್ತು. ಒಳ್ಳೆ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟರು ಗುರುತ್ವ ಬಂತು, ಅಥವಾ ಉತ್ತರ ಕೊಡಬೇಕಾಗಿಲ್ಲ, ಉತ್ತರ ಗೊತ್ತಿದ್ದರೂ ಗುರುತ್ವ ಬಂತು. ಉತ್ತರ ಗೊತ್ತಿದೆ ಅವರಿಗೆ ಅಂದರೆ ನಮಗಿಂತ ಜಾಸ್ತಿ ಇದ್ದಾರೆ ಅಂತ ಆಯ್ತಲ್ಲ, ಅವರು ಪೂಜ್ಯರು. ಆ ಭಾವನೆ ಬಂತು ಅಂದರೆ ದ್ವೇಷ ಆಸು ಯಾವುದು ಬರಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಭಕ್ತಿ ಸ್ತಥ ಈ ವಚ, ವಿಷ್ಣು ಭಕ್ತಿರೇ ದೇವ ಭಕ್ತಿ. ಅಲ್ಲಿ ಏನು ಮಾಡಿ ಗುರುಭಕ್ತಿ ಮಾಡಬೇಕು ಅಂದರೆ ಉಳಿದವರು ದ್ವೇಷ ಮಾಡಬೇಕು ಅಂತ ಕಾನ್ಸೆಪ್ಟ್ ಬಂದುಬಿಟ್ಟಿದೆ. ಶೈವರಲ್ಲಿ ಶಿವಭಕ್ತಿ ಮಾಡೋದು ಅಂದ್ರೆ ಏನು, ವಿಷ್ಣು ದ್ವೇಷ ಮಾಡಬೇಕು, ಆ ಥರ ಬರಬಾರ್ದು. ನಮ್ಮಲ್ಲಿ ವಿಷ್ಣು ಭಕ್ತಿ ಮಾಡೋದು ಅಂದರೆ ಶಿವದ್ವೇಷ ಅಲ್ಲ, ತಾರತ ಅವ್ರ ಭಕ್ತಿನೂ ಮಾಡೋದು. ಈ ಕಾನ್ಸೆಪ್ಟ್ ಬಂದುಬಿಟ್ರೆ ಎಲ್ಲರಲ್ಲೂ ಕೂಡ ಯಥಾಯೋಗ್ಯವಾಗಿ ಭಕ್ತಿ ಮಾಡಲೇಬೇಕು. ಭಕ್ತಿರ್ ವಿಷ್ಣು ಸಮುದ್ದಿಷ್ಟ ತದನ್ನೇಷಾಂಚ ಯೋಗ್ಯತಃ ವಿಷ್ಣು ಭಕ್ತಿ ದೇವಭಕ್ತಿ ಗುರೋ ಭಕ್ತಿ ತಥೈವ ಚ ತತ್ತ ಶ್ರೇಷ್ಠಾನುಸಾರೇಣ. ಮತ್ತು ತಾರತಮ್ಯ ಬಿಡಬಾರ್ದು. ಈ ಟೀಕಾರಾಯಲ್ಲಿ ಮಾಡೋ ಭಕ್ತಿ ಇದೆ, ಆಚಾರ್ಯಲ್ಲಿ ಭಕ್ತಿ ಮಾಡ್ತೇವೆ, ಒಂದೇ ಭಕ್ತಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಟೀಕಾರಾಯರೇ ಆಚಾರ್ಯಲ್ಲಿ ಭಕ್ತಿ ಮಾಡಬೇಕಾದ್ರೆ ನಾವೇನು ಮಾಡಬೇಕೀಗ, ಜಾಸ್ತಿ ಮಾಡಬೇಕಾಗಿ. ಇದು ಟೀಕಾ ಟಿಪ್ಪಣಿ ಅನ್ನೋ ಕ್ರಮದಲ್ಲೇ ಭಕ್ತಿ ಜಾಸ್ತಿ ಆಗುತ್ತೆ. ಸೂತ್ರ ಭಾಷ್ಯ ಟೀಕಾ ಟಿಪ್ಪಣಿ ವಿವರಣೆ ಅನುವಾದ ಎಷ್ಟು ಸ್ಟೆಪ್ಸ್ ಇದೆ, ಅದೆಲ್ಲ ತಾರತಮ್ಯ. ಇವತ್ತು ಯಾವ ಟೀಕಾರ ನಿಮಗೆ ಗುರುಗಳೇ ಅಲ್ಲ ಆ ಲೆಕ್ಕದಲ್ಲಿ, ಯಾಕೆ ಪಾಠ ಹೇಳಿಲ್ವಲ್ಲ ನಮ್ಗೆ ಅವರು, ಗೊತ್ತಾಯ್ತಾ? ಹಾಗಲ್ಲ, ಅವ್ರ ಗ್ರಂಥ ಇಟ್ಕೊಂಡು ಪಾಠ ಮಾಡ್ತೀವಿ ಅಂದಮೇಲೆ ಯಾರು ಗುರುಗಳಾದ್ರೆ, ಈಗ ದೊಡ್ಡ ಗುರುಗಳಾದ್ರು ಗ್ರಂಥ ಇದ್ರೆ ಪಾಠ ಹೇಳೋಕ್ಕೆ ಬರ್ತಿದ್ದಿಲ್ಲ. ಅಂದಮೇಲೆ ಮೂಲ ಗುರುತ್ವ ಅವರಿಗೆ ಬಂದೋಯ್ತಾಗ, ಅವರು ಭಾಷೆ ಇಟ್ಕೊಂಡು ಹೇಳಿದ್ರೆ ಅವ್ರ ಭಾಷೆ ಬಂತು, ಕಾಮನ್ ಸೆನ್ಸ್ ಉಪಯೋಗಿಸಿದ್ರು ಗೊತ್ತಾಗ್ತದೆ. ಭಕ್ತಿ ಪೂರ್ತೌ ಭವೇನ್ ಮುಕ್ತಿ ತತ್ತ ಶ್ರೇಷ್ಠ ಅನುಸಾರೇಣ ಮುಕ್ತೌ ನಿಯತ ಸಾಧನ. ಯಾಜ ರೂಲ್ ಮಾಡಬೇಕು ಮತ್ತೆ ಆಪ್ಷನ್ನಲ್ಲ, ಕಂಪಲ್ಸರಿ ಅಂತ ಹೇಳ್ತಾರೆ. ಮುಕ್ತೌ ನಿಯತ ಸಾಧನಂ ಭಕ್ತಿ ಪೂರ್ತೌ. ನಮ್ಮೊಂದು ಪ್ರಶ್ನೆ, ನಮ್ಮ ಭಕ್ತಿ ಇದೆಯಲ್ಲ, ನಮಗೆ ಯಾಕೆ ಮುಕ್ತಿ ಆಗಿಲ್ಲ ಅಂದರೆ, ಭಕ್ತಿ ಪೂರ್ತೌ, ಭಕ್ತಿ ಪೂರ್ತಿಯಾಗಿಲ್ಲ ಹೇಳಿಲ್ಲ, ಹಣ್ಣು ಪೂರ್ತಿ ತೆಗೆದಿಲ್ಲ, ಯಾಕೆ ಇನ್ನು ಬಿಡಿಸ್ತಾ ಇಲ್ಲ, ಹಣ್ಣಿನ ಕಿತ್ತಲಕ್ಕಾಗಿಲ್ಲ, ಅಷ್ಟು ಪಕ್ವವಾಗಿಲ್ಲ. ಭಕ್ತಿ ಏನಾಗಬೇಕೋ ಪಕ್ವಾಗಬೇಕು. ಅದಕ್ಕೋಸ್ಕರನೇ ಭಕ್ತಿ ಪೂರ್ತೌ ಭವೇನ್ ಮುಕ್ತಿ ತದ ಭಾವೇ ಚ ನೋ ಭವೇತ್. ಇನ್ನೂ ಸ್ವಲ್ಪ ಬಾಕಿ ಇದ್ದರೂ ಕೂಡ ಬರೋದಿಲ್ಲ. ಈಗ ಹಣ್ಣು ನೋಡ್ತಾರೆ, ಇದು ನಾಳೆಕ್ಕಿತ್ತ, ಇವತ್ತು ಬಿಡ್ತಾರೆ, ನಾಳೆ ಬರೋದು, ಇವತ್ತಿ ಬರಲ್ಲ ಅಂತ ಹೇಳ್ತಾರೆ, ಇದು ಮುಂದಕ್ಕೆ ಬರುತ್ತೆ ಅಂತ ಹೇಳ್ತಾರೆ, ಇದು ಇನ್ನೊಂದು ಐದಾರಿಸ್ಬೇಕು ಅಂತಾನೆ. ಆ ಟೈಪು ಅವರು ಸಾಧನೆಗೆ ತಕ್ಕಂತೆ ಫಲ ಕೊಡ್ತಾ ಹೋಗ್ತಾರೆ. ಮತ್ತು ಭಕ್ತಿ ಡೆವಲಪ್ ಮಾಡ್ಕೊಳ್ಳೋದೇ ಶಾಸ್ತ್ರ. ಏನು ಹೌದು ಅಲ್ಲ, ಭಕ್ತಿ ಇತ್ತು ಹೇಳಿ ಸೀಡ್, ಅದು ಸ್ವರೂಪದಲ್ಲಿ ಪೂರ್ತಿ ಅಂದರೆ ಅಲ್ಲ, ಪೂರ್ತಿ ಭಕ್ತಿ ಇದೆ, ಯಾವ ರೂಪದಲ್ಲಿದೆ ಅದು, ಯಾವ ರೂಪದಲ್ಲಿದೆ, ಬೀಜ ರೂಪದಲ್ಲಿದೆ. ಬೀಜ ರೂಪದ ಭಕ್ತಿ ಏನಾಗಬೇಕಾದ್ರೆ ಫಲರೂಪಕ್ಕೆ ಬರಬೇಕದು. ಬೀಜ ರೂಪದ ಭಕ್ತಿ ಫಲರೂಪಕ್ಕೆ ಬರ್ಬೇಕಾದ್ರೆ ಏನಾಗುತ್ತೆ, ಅದು ಅದೇ ಸಾಧನೆ, ಅದೇ ಸಾಧನೆ. ಬೀಜ ಕೊಟ್ಟರು ಬೆಳೆಸು ಅಂತ ಹೇಳಿದರು, ಬೀಜ ಕೊಟ್ಟರು ಬೆಳೆಸು ಅಂದರು, ಏನು ಮಾಡಿದೆ ಈಗ ನೋಡಿದೆ, ನೋಡ್ತಾ ಅಷ್ಟು ದೊಡ್ಡ ಮರ ಇದೆ, ಹೇಗೆ ಬೆಳೆಯುತ್ತೆ ಅಂತ ಯೋಚನೆ ಮಾಡಿದೆ. ನೋಡಿ ಬೆಳೀತಾ ಬೆಳೀತಾ ಬೆಳೆದು ಹೋಗ್ತಾ ಇದೆ, ಹಾಗೇನೆ ಇನ್ನೂ ಬೆಳೆದು ಆಮೇಲೆ ಒಂದು ಸ್ಟೇಜಲ್ಲಿ ನಿಂತು ಇದನ್ನು ಬೆಳೆಯೋದಲ್ಲ, ಮುಗಿದೋಯ್ತು, ಪೂರ್ತಿ ಬೆಳೆದಾಯ್ತು, ಮತ್ತೆ ಕಾಯ್ಬಾರ್ದು ಹಣ್ಣಾದ್ಮೇಲೆ ಮತ್ತೆ ಕಾದ್ರೆ ಏನಾಗುತ್ತೆ, ಕೊಳತು ಹೋಗುತ್ತೆ ಆಮೇಲೆ, ಆ ಸ್ಟೇಜಲ್ಲಿ ಬಿಡಿಸ್ಬಿಡ್ತಾರೆ, ತಿಳಿತಾ? ಆದ್ದರಿಂದ ಭಕ್ತಿ ಸೀಡಲ್ಲಿದೆ ಅಂತ ಹೇಳಿದ್ದು. ಪೂರ್ತಿ ಭಕ್ತಿ ಇವರು ಪ್ರಕಾರ ಇದ್ರೆ ಆಗ್ತಿತ್ತು, ಪೂರ್ತಿ ಭಕ್ತಿಯ ಸ್ವರೂಪದಲ್ಲಿ ಇದ್ದಿದ್ರೆ ಬರೀ ಅಭಿವ್ಯಕ್ತಿನೇ ಆಗಿದ್ದರೆ ಒಂದು ಕ್ಷಣಕ್ಕೆ ಮೂದ ಹೋಗ್ತಿತ್ತು ಕತೆ, ಗೊತ್ತಾಯ್ತು? ಆಗಲ್ಲ, ಸಾ ಡೆವಲಪ್ ಆಗ್ತಾ ಹೋಗ್ಬೇಕು, ಮೊದಲು ಬೆಳೆಸೋದು ಆಮೇಲೆ ಅಭಿವ್ಯಕ್ತಿ ಕಾಯೋದು, ಗೊತ್ತಾಯ್ತಾ? ಬೆಳೆಸೋ ಸ್ಟೇಜಲ್ಲ ಮರ ಬೆಳೆಸೋ ಸ್ಟೇಜ್ ಒಂದು, ಅದಕ್ಕೆ ಬೀಜ ಬೇಕೇ ಬೇಕಲ್ಲ, ಬೀಜ ಬೇಕೇ ಬೇಕು, ಬೆಳೀತು, ಬೆಳೆದಾದ್ರೆ ಅಭಿವ್ಯಕ್ತಿ ಆಗಬೇಕು. ಅಭಿವ್ಯಕ್ತಿಗೆ ಏನು ಬೇಕೀಗ, ಸಿಪ್ಪೆ ತೆಗೆದಾಗ ಮಾವಿನ ತಿನ್ನಬೇಕಾಗಿದೆ, ಸಿಪ್ಪೆ ತೆಗಿಬೇಕು. ಯಾವ ಸ್ಟೇಜಲ್ಲಿ ಸಿಪ್ಪೆ ತೆಗಿತೀರಿ ನೀವು ಇದನ್ನು ಪೂರ್ತಿ? ಮೊದಲೇ ತೆಗೆದು ಕೆಟ್ಟ ಹೋಗಿಬಿಡುತ್ತೆ ಅಷ್ಟೇ, ಈ ಭತ್ತನೇ ಇದೆ ಅಂತ ತಿಳ್ಕೊಬೋಣ, ಭತ್ತ ಅಷ್ಟೇ ತಿರುಪಾಟ ಅಕ್ಕಿನೇ ಹೋಗಿಬಿಡುತ್ತೆ, ಪೂರ್ತಿ ಒಣಗಿದ ಮೇಲೆ ತೆಗೆದ್ರೆ ಬಂದ್ಬಿಡುತ್ತೆ, ಪೂರ್ತಿ ಒಣಗಿರ್ತೀವಿ, ನೀ ಒಂದ್ಸರಿ ತಂದು ಸಾಕು ಬಂದ್ಬಿಡುತ್ತೆ. ಅದೇ ಲಿಂಗದೇಹ ಅಂದರೆ ಹಾಕಿ, ಲಿಂಗದೇಹ ಹೇಗಿದೆ ಗೊತ್ತಾ? ಈಗ ಮಿಕ್ಸ್ ಆಗಿಬಿಟ್ಟು ಈ ತೈಲಕ್ಕೋರು ಇದಾಗಿ ಬ್ರೇಕ್ ಆಗಿಬಿಡ್ತೀವಿ, ಜೀವ ಇದಾಗಿಬಿಡ್ತಾರೆ, ಅದನ್ನು ಬರಲಕ್ಕಿದ್ದೀರ ನಿಧಾ ಬಿಡಬೇಕದು. ಬಿಡಿ, ಯಾವಾಗ ಬಿಡ್ತದೆ ಅದು? ಅಪ್ರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೆ ಲೂಸ್ ಆಗಿಬಿಡ್ತದೆ, ಆಗಲಿ ಅಪ್ರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೇ ಲೂಸ್ ಆಗ್ತದೆ. ಆಮೇಲೆ ಏನಾಗ್ತದೆ, ಅದು ನಿಧಾನ ಬಂದು ಬಾಯ್ದೇವರು ನಿಯಂತ್ರಣ ಹೋಗಿಬಿಡುತ್ತೆ ಅಷ್ಟೇ, ಆ ಸ್ಟೇಜಿಗೆ ಬರಬೇಕು. ಅದು ಲಿಂಗದೇಹಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಅದೇ. ಎಲ್ಲಿವರೆಗೂ ಭತ್ತದ ಮೇಲೆ ಹೊಟ್ಟೆ ಇರುತ್ತೋ ಅಕ್ಕಿ ಮೇಲೆ ಹೊಟ್ಟೆ ಅಲ್ಲಿವರೆಗೆ ಏನಾಗುತ್ತದ? ಬೆಳೆಯುತ್ತೆ. ಯಾವಾಗ ಅದು ಹೊತ್ತು ಮೇಲಿದ್ದ ತೆಗೆದ್ರೆ ಏನಾಗುತ್ತದ? ಏನು ಯಾರು ಮನೆ ಫಸ್ಟ್ ಕ್ಲಾಸ್ ಇತ್ತು ಯಾವ ಅಕ್ಕಿ ಅಂತ ಕೇಳಿದ, ಇಸ್ಕೊಂಡ್ಬಂದು ಅದನ್ನೇ ಹಾಕಿದ ಭೂಮಿಯಲ್ಲಿ, ಏನಾಗುತ್ತದ? ಏನೇನು ಬೇಕಾದ ಬೆಳೆಯ ಚಾನ್ಸೇ ಇಲ್ಲ, ಬೆಳೆಯೋ ಚಾನ್ಸ್ ಇಲ್ಲ. ಆದ್ದರಿಂದ ಯಾವಾಗ ಅದು ಮೇಲೆ ಹೊಟ್ಟಿರುತ್ತೋ ಅವಾಗ ಲಿಂಗದೇಹ ಇರೋದು ಮಾತ್ರ ಸಂಸಾರ. ಲಿಂಗದೇಹ ಇರೋವರೆಗೂ ಹುಟ್ಟು ಸಾವು. ಲಿಂಗದೇಹ ಹೋದ್ಮೇಲೆ ಏನಾಯ್ತು? ಅಲ್ಲಿಗೆ ಹುಟ್ಟು ಸಾವು ಇಲ್ಲ. ಅಷ್ಟೇ, ಒಳ ಅಕ್ಕಿ ಬೆಳ್ಳಗಿರುತ್ತೆ, ಸ್ವರೂಪ ಬೆಳ್ಳಗಿರುತ್ತೆ. ಇವರು ಸಾತ್ವಿಕರ ಸ್ವರೂಪ ಹೇಗಿರುತ್ತೆ? ಶುದ್ಧಾನಂದ ಇವರಿಗೂ ಕೂಡ ಯಥಾಚಿತ. ಆದ್ದರಿಂದ ಸ್ವಚ್ಛವಾಗಿರುತ್ತೆ. ಅದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಹೌದು, ಸ್ಟೆಪ್ ಸ್ಟೆಪ್ಪೇ ಹೋಗ್ತಿರೋದು ಈಗ. ಹೌದು, ಗ್ಯಾರಂಟಿ. ಹೌದು ಹೌದು, ಭಕ್ತಿ ಜಾಸ್ತಿ ಆಗುತ್ತೆ. ಕೃತಿಕಾರರ ಬಗ್ಗೆ ಕೇಳಿದ್ದ, ಉಪನ್ಯಾಸ ಕೇಳಿದ, ಭಕ್ತಿ ಬಂತು. ಗ್ರಂಥ ಓದಲು ಭಕ್ತಿ ಜಾಸ್ತಿ ಆಯಿತು. ಓ ಭಾರಿ 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 ದೊಡ್ಡವರು ಅಂತ ಹೇಳಿದಾವೆ. ಇವಾಗ ಸಾಮಾನ್ಯವ್ರು ರಾಯರನ್ನ ಎಷ್ಟು ಕೊಂಡಾಡ್ತಾರೋ ಅದು ಸಾಮಾನ್ಯ ಕೊಂಡಾಡೋದಷ್ಟೇ. ಅದು ಪವಾಡಗಳಿಂದ ಮಾಡಿದರೆ ಸಾಮಾನ್ಯ. ಅವ್ರಿಗೆ ಗ್ರಂಥ ಓದ್ದಾಗ ಗೊತ್ತು, ಅದೇನದು ಮಹಾಭಕ್ತಿ. ಅದು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ವಿದ್ವಾಂಸರಿಗೆ ರಾಯರ ಮಹಿಮೆ ಗೊತ್ತಾದ ಹಾಗೆ ಉಳಿದವರಿಗೆ ಗೊತ್ತಾಗೋದಿಲ್ಲ. ಜ್ಞಾನಿಗಳ ಮಹಿಮೆ ಯಾರಿಗೆ ಗೊತ್ತಾಗುತ್ತೆ? ಜ್ಞಾನ ಬಂದರೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ. ಅವರಿಗೆ ಅರ್ಥ ಆಗ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ರಾಯರು ಒಂದು ಪವಾಡ ತೋರಿಸೋದು ಬೇಕಾಗಿಲ್ಲ, ಅವ್ರು ಬರೆದ್ರೆ ದೊಡ್ಡ ಪವಾಡ. ಆ ಜ್ಞಾನ ಯಾವಾಗ ಬರುತ್ತೆ? ಇದಾಗುತ್ತೆ. ಉದಾಹರಣೆಗೆ ಯಾರ್ಯಾರು 1,000 2,000 10,000 ಕೊಡ್ತಾ ಇದ್ದಾರೆ ಕಾಲೇಜಲ್ಲಿ, ಯಾವುದೋ ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ, ಪೇಪರ್ ತುಂಡು. ಅದರಿಂದ ಕೆಲಸ ಸಿಗುತ್ತೆ ಅವರಿಗೆ. ಅದು ಎಷ್ಟು ಕ್ಯಾರಿ ಇನ್ಕ್ಯಾಶ್ ಮಾಡುತ್ತೆ ಅದಕ್ಕೀಗ ಸಿಕ್ಕಾಬಟ್ಟೆ ಬೆಲೆ ಇದೆ. ಹೋಗ್ತಾ ಕಾಲೇಜಿಂದ ಯಾರ್ಯಾರು ಪೈಸೆ ಉಳಿಸ್ಕೊತಾರ, ಪೈಸೆ ಕೊಡೋದಿಲ್ಲ ಯಾರು ಕೊಡೋದು. ಆ ಸರ್ಟಿಫಿಕೇಟ್ ಎಷ್ಟು ಬೆಲೆ ಇದೆ ಅದಕ್ಕೆ? ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ. ಆದ್ದರಿಂದ ಜ್ಞಾನ ಕೊಡೋ ಗುರುಗಳಾದ್ದರಿಂದ ಅವ್ರ ಭಕ್ತಿ ತುಂಬ ಜಾಸ್ತಿ ಆಯಿತು. ನೋಡೋದು, ಕೇಳೋದು, ಮಹಿಮೆ ತಿಳಿಯೋದು, ಅಲ್ಲಿಗೆ ಹೋಗಿ ನೋಡೋದು, ಅನೇಕ ರೀತಿಯಲ್ಲಿ ಭಕ್ತಿ ಡೆವಲಪ್ ಆಗುತ್ತೆ. ಭಕ್ತಿ ಪೂರ್ತಿ ಆಗಬೇಕು. ಎಷ್ಟು ಪೂರ್ತಿ ಆಗಬೇಕು? ಅಲ್ಲ, ವಕ್ಷೋಷ ಜ್ಞಾನ ಆಗಬೇಕು, ಸ್ವಲ್ಪ ಉಳ್ಕೊಂಡಿರುತ್ತೆ. ಭಕ್ತಿ ವೃದ್ಧಿ ಆಗಬೇಕಾಗ ಅಲ್ಲಿ ಭಕ್ತಿ ಪೂರ್ತಿ ಆಯಿತು. ಉದಾಹರಣೆ, 1 ಲೀಟ್ರ್ ಹಾಲಿದೆ, ಈಗ ಕಾಯಿಲೆ ಕೆಟ್ಟಿದ್ದೀರಿ, ಉಕ್ಲಕ್ಕೆ ಶುರುವಾಯಿತು, ಅವಾಗ ಏನಾಯಿತು? ಪಾರ್ಥಿ ಸುಲ್ಲು ಬಂತು. ಈಗ ದೊಡ್ಡ ಪಾತ್ರೆಯಲ್ಲಿ ಎಷ್ಟು ಹಾಕಿದ್ದೀರಿ? ಈಗ ಸ್ವಲ್ಪ ಕಡಿಮೆ ಇದೆ ಹಾಲು, ಬಟ್ ಕಾಯಿಸಿದ್ರೆ ಏನಾಯ್ತು? ಅದೀಗ ವೃದ್ಧಿ ಆಯಿತು. ಎಷ್ಟು ವೃದ್ಧಿ ಆಯಿತು? ಹೋಗಿ ಅಲ್ಲಿ ಅಲ್ಲಿವರೆಗೇನು ಹೋಗಲ್ಲ, ಸ್ವಲ್ಪ ಅದಕ್ಕೆ ಯೋಗ್ಯತೆ ಹಾಕಿ ಅಂತ ಫುಲ್ ಆಗಿಬಿಡುತ್ತೆ. ದೊಡ್ಡ ಪಾತ್ರೆಯಲ್ಲಿ ಇಟ್ಟಾಗ ಉಕ್ಕ ಚಾನ್ಸಸ್ ತಂಬಿ ಸೇಫು, ಕಡಿಮೆಯಲ್ಲಿ ಇಟ್ಟಾಗ ಚೆಲುವೆ ಬಿಡುತ್ತೆ. ದೊಡ್ಡ ಅಲ್ಲಿ ಪರವತ್ತಿ ಮತ್ತೆ ಹಾಗೆ ಡೌನ್ ಆಗಿಬಿಡುತ್ತೆ. ಆ ಸ್ಟೇಜಿಗೆ ಬಂದರೆ ಮುಂದೆ ಹೋಗೋದೇ ಸ್ಟಾಪ್ ಆಗಿಬಿಡುತ್ತಾರೆ. ಆ ರೀತಿ ವೃದ್ಧಿ ಆಗಬೇಕು, ಅದು ಆನಂದ ವೃದ್ಧಿ ಅಂದ್ರೆ ಹಾಗೆ. ಆ ಅದು ಅದೇನು ಲೀಟ್ರ್ ಹಾಲು, 2 ಲೀಟ್ರ್ ಆಗಿಲ್ಲ ಅದು, ಆ ಇರೋ ಲೀಟ್ರೇ. ಬಟ್ ಏನಾಗುತ್ತೆ ಅದೀಗ? ಉಕ್ಕು ಬರುತ್ತೆ ಮೇಲಕ್ಕೆ, ಅದು ಆನಂದ ವೃದ್ಧಿ ಅಂದರೆ ಹಾಗೆ. ಭಕ್ತಿರ್ ವಿಷ್ಣು ಸಮುದ್ದಿಷ್ಟ ತದನ್ನೇಷಾಂಚ ಯೋಗ್ಯತಃ. ವಿಷ್ಣು ಭಕ್ತಿರ ದೇವಭಕ್ತಿ ಗುರು ಭಕ್ತಿ ತಥೈವ ಚ. ಆದ್ದರಿಂದ ಪ್ರತಿ ಕ್ಷಣದಲ್ಲಿ ಏನು ಯೋಚನೆ ಮಾಡ್ತಿರ್ಬೇಕು ನಾವೀಗ? ಭಕ್ತಿ ವೃದ್ಧಿಗೆ ಅವಕಾಶ ಕೊಡಬೇಕು, ಭಕ್ತಿ ಶೇಕ್ ಆಗಬಾರ್ದು. ಗೊತ್ತಾಯ್ತಾ? ಅದೇ ಪ್ರವರ್ಧತಾಂ ಭಕ್ತಿರ್ ಅಲಂ ಕ್ಷಣೇ ಕ್ಷಣೇ. ಇದನ್ನು ಹನುಮಂತೇವ್ರ ಮಾತು ಎಷ್ಟು ಅರ್ಥ ಇದೆ ಆಗ. ಕ್ಷಣ ಭಕ್ತಿಗೆ ಶೇಕ್ ಆಯಿತು ಅಂದರೆ ಸಾಧನೆ ಹೋಯಿತು. ಕಷ್ಟಪಟ್ಟು ಬದರಿಗೆ ಹೋಗಿ ಬಂದ, ದೇವರು ಸಾವಸಾನ ಬೇಡ ಮೇಲೆ ಅನ್ಕೊಂಡ್ಬಿಟ್ಟ. ಮತ್ತು ಭಕ್ತಿ ಹಾಳಾಗೋದು ಏನು ಉಪಯೋಗ ಅದರಿಂದ? ತಿರುಪತಿಗೆ ಹೋಗ್ಬಂದ್ರೆ ಹಾಳಿಂದ ಪಾಠ ಇಲ್ಲ ಅಂದ್ಬಿಟ್ಟ. ಪಾಠ ಇನ್ನು ತಿರುಪತಿಗೆ ಹೋಗಿ ಮತ್ತೆ ಪಾಠಕ್ಕೆ ಹೋಗ್ಬೇಕು ಅಂದರೆ ಹಾಳಾಯ್ತು ಭಕ್ತಿ ಅವನು. ಹಿಡಿತಿಲ್ಲ ಭಕ್ತಿ, ಅವನು ಇಂಪ್ರೂವ್ ಆಗಿ ಇನ್ನೂ ಜಾಸ್ತಿ, ಇನ್ನೂ ಬಿಡಬಾರ್ದು, ಇನ್ನೂ ಹೆಚ್ಚಾಗಬೇಕು. ಅದು ದೊಡ್ಡ ಇದು ಹೇಳಿಲ್ಲ. ಊಟಕ್ಕೆ ಕೂತಾಗ ಊಟ ಸಾಕು ಅನ್ನಿಸ್ಬೇಕು, ಜ್ಞಾನಕ್ಕೆ ಊಟ ಸಾಕು ಅನ್ನಿಸ್ಬಾರ್ದು. ಊಟ ಪಟ್ಟ ಗೊತ್ತಾಯ್ತಾ? ಊಟಕ್ಕೆ ಸಾಕು ಅನ್ನಿಸ್ಬೇಕು. ಯಾಕೆಂದರೆ ಮಿನಿಮಮ್ ಸಾಧನೆಗೆ ಅಷ್ಟೇ ಬೇಕದು. ಭಕ್ತಿ ಎಂಬ ಸಿದ್ಧಿ ಆದ್ದರಿಂದ ಎಷ್ಟಿದ್ರು ಕೂಡ ಏನು ಮಾಡಬಾರ್ದು? ಅದು ಕಡಿಮೆ ಅನ್ನಿಸ್ಲೇಬಾರ್ದು ಸಾಧನೆ. ಭಕ್ತಿ ಪೂರ್ತವು ಹವೇನ್ ಮುಕ್ತಿ ತಥಾಭಾವೇ ಚನೋ ಭವೇತ್. ಭಕ್ತಿರ್ ಜ್ಞಾನಂ ತಥಾ ಧ್ಯಾನಂ ಮುಕ್ತಾನಾಮಪಿ ಸರ್ವಶಃ. ಭಕ್ತಿ ತಥಾಭಾವೇ ಚನೋ ಭವೇತ್ ಎರಡರ್ಥ. ಭಕ್ತಿಯಭಾವೇ ಮೋಕ್ಷೋ ನ ಭವೇ ದೇವ, ಭಕ್ತಿ ಪೂರ್ತಿ ಅಭಾವೇ ಮೋಕ್ಷೋ ನ ಭವೇ. ಎರಡರ್ಥ. ಈಗ ಭಕ್ತಿ ಅಭಾವ ಇದ್ದರೆ ಮೋಕ್ಷದ ಚಾನ್ಸೇ ಇಲ್ಲ, ಭಕ್ತಿ ಕಡಿಮೆ ಇದ್ದರೆ ಆಗ ಮೋಕ್ಷ ಇಲ್ಲ. ಭಕ್ತಿ ಆಗಿರೋ ಕಾಯ್ಬೇಕಷ್ಟೆ. ನಿನ್ನ ಸೀಟೇ ಕೊಡೋದಿಲ್ಲ, ಯಾಕೆ ನಿಮ್ಮ ಬಿ ಎ ನಿನ್ನೇನು ಎಮ್ ಬಿ ಎಸ್ ಸೀಟ್ ಯಾವ ಜನ್ಮದಲ್ಲೂ ಕೊಡೋದಿಲ್ಲ. ಆದರೆ ನಿಮ್ಮ ನೆಕ್ಸ್ಟ್ ಟೈಮ್ ನಿಮ್ಮ ಬಿ ಎಸ್ ಸಿ ಆಗಿದ್ದ ಮಾರ್ಕ್ಸ್ ಕಡಿಮೆ ಇತ್ತು, ಜಾಸ್ತಿ ತೊಗೊಂಡ್ರೆ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಜಾಸ್ತಿ ತೊಗೊಳ್ಳೋ ಚಾನ್ಸ್ ಕೂಡ ಇಲ್ಲ ಅವನಿಗೆ, ಯಾಕೆ ರಾಂಗ್. ಅದು ಭಕ್ತಿಯಭಾವೇ ಚ ನೋಭವೇ. ಭಕ್ತಿ ಇನ್ನು ದುರ್ಯೋಧನಾದಿಗಳು ಏನಿಲ್ಲ, ಭಕ್ತಿಯೇನಿಲ್ಲ. ಅದಕ್ಕೇನೆ ನಚ್ಚ ಸಂಪ್ರಿಯೇಶೇ ರಾಜನ್ ನಚೈ ವಾಪದ್ಗತ ಅವೇ. ನಿನ್ನ ಭಕ್ತಿ ಇಲ್ಲ, ಅದಕ್ಕೆ ತೊಗೊಳೋದಿಲ್ಲ ಅಂತ ಹೇಳ್ತಾರೆ ಕೃಷ್ಣ. ನಚ್ಚ ಸಂಪ್ರಿಯೇಶೇ ರಾಜನ್ ಅನ್ನೋ ಮಾತು ಬಹಳ ಮುಖ್ಯ. ಭಕ್ತಿರ್ ಜ್ಞಾನಂ ತಥಾ ಧ್ಯಾನಂ ಮುಕ್ತಾನಾಮಪಿ ಸರ್ವಶಃ ನಿಯಮೇನ ನಹೀಯಂತೆ ಮುಕ್ತಾನಾಂ ತೇ ಸ್ವರೂಪಕಾಹ. ಭಕ್ತಿ ಜ್ಞಾನ ನೋಡಿದ್ರೆ ಹೇಳಿದ್ರು ಧ್ಯಾನ ಇವೆಲ್ಲ ಮುಕ್ತಿಯಲ್ಲೂ ಕೂಡ ಏನಾಗ ಹೋಗೋದಿಲ್ಲ. ಭಕ್ತಿ ಜ್ಞಾನ ಮತ್ತು ಧ್ಯಾನ ಮಾಡೋದು ಏನು? ಮುಕ್ತರು ಏನು ಮಾಡ್ತಾರೆ? ಧ್ಯಾನ ಮಾಡ್ತಾರೆ ಮುಕ್ತಿ. ಯಾಕೆ ಧ್ಯಾನದ ಸುಖ ಕೊಡುತ್ತೆ ಮತ್ತೆ ಅವರಿಗೆ. ಅದು ಹೇಳಿಲ್ಲ, ಕೃಷ್ಣೋ ಯಜ್ಞೈರಿಜ್ಯತೆ ವಿಕ್ರಮದ್ಭಿಹಿ, ಆಮೇಲೆ ಸಂಭೃಶಾನೈಹಿ ವೀರೈರಿಜ್ಯತೆ ವಿಕ್ರಮದ್ಭಿಹಿ ಅಂತ ಹೇಳಬೇಕಾದ್ರೆ, ಕೃಷ್ಣ ಮುಕ್ತಿಯಲ್ಲಿ ದೇವತೆಗಳು ಕೂಡ ಯಜ್ಞಾದಿಗಳನ್ನು ಮಾಡ್ತಾರೆ. ಗೊತ್ತಾಯ್ತಾ, ಅಲ್ಲೂ ಕೂಡ ಪಾಠ ಪ್ರವಚನ ಇದೆ, ಅಲ್ಲೂ ಕೂಡ ವಿಶೇಷ ಸಾಧನೆ, ಅದು ಸಿದ್ಧಿ ರೂಪದ್ದೆ ಹೊರತು ಸಾಧನೆ ರೂಪದ್ದಲ್ಲ, ಎಲ್ಲ ಮಾಡ್ತಾರೆ. ಅದು ಏಕಾದಶಿ ಉಪವಾಸ ಅಲ್ಲೂ ಮಾಡ್ತಾರೆ, ಬಂದೆ ಮೋಕ್ಷ ಆಗಲಿ ಅಂತ ಇಲ್ಲಿ ಮಾಡಿದರು, ಮೋಕ್ಷ ಆಯಿತು ಅಂತ ಅಲ್ಲಿ ಮಾಡ್ತಾರೆ. ಆದ್ದರಿಂದ ಅದು ಯಾವುದು ಬಿಡುಗಡೆ ಆಗೋದೇ ಇಲ್ಲ, ಅದು ಆಧಾರಾದ ಅಲೋಪಃ ಸಹಜವಾಗಿ ಮಾಡ್ತಾರೆ, ಕುಮಾರಿ ಖುಷಿಯಿಂದ ಮಾಡ್ತಾರೆ. ಭಕ್ತಿ ಜ್ಞಾನಂ ತಥಾ ಅಲ್ಲಿನ ಕನ್ಫ್ಯೂಷನ್ ಇರೋದಿಲ್ಲ, ಯಾವ ಮಠಕ್ಕೆ ಎಂದೋ ಏನವೆಲ್ಲ ಇರೋದಿಲ್ಲ, ಅಲ್ಲಿ ಬಟ್ಟೆಗಳೇ ಇರೋದಿಲ್ಲ ಅಂದರೆ ಯಾವ ಬಟ್ಟೆಗಳೇ ಇರೋದಿಲ್ಲ ಹೇಳೋದಿಲ್ಲ, ಬಟ್ಟೆಗಳ ಕಾನ್ಸೆಪ್ಟ್ ಅಲ್ಲಿ ಇರೋದಿಲ್ಲ, ಎಷ್ಟಿದೆ ಅದು. ಭಕ್ತಿ ಜ್ಞಾನಂ ಭವೇನ್ ಮುಕ್ತಿ ತಥಾ, ಅಲ್ಲಿ ಕಾಲದ್ದೇ ಇಲ್ಲ ಆ ಲೆಕ್ಕದಲ್ಲಿ, ಈ ಕಾಲದ ಎಫೆಕ್ಟೇ ಬರೋದಿಲ್ಲ, ಅದರಿಂದ ಯೋಚನೆ ಇಲ್ಲ. ನೋ ಭವೇತ್ ಭಕ್ತಿ ಜ್ಞಾನಂ ತಥಾ ಧ್ಯಾನಂ ಮುಕ್ತಾನಾಮಪಿ ಸರ್ವಶಃ. ಆಮೇಲೆ ನಿಯಮೇನ ನಹೀಯಂತೆ ಮುಕ್ತಾನಾಂತೆ ಸ್ವರೂಪಕಾಹ, ಸ್ವರೂಪವಾದ್ದರಿಂದ ಅದೇನು ಮಾಡಿದ್ರೆ ಹೋಗೋದಿಲ್ಲ. ಅಲ್ಲಿ ಕಾಲ ಅಂದ್ರೆ ಯಾವ ಕಾಲಕ್ಕೆ, ಇವೆಲ್ಲ ಇರ್ತದೆ, ಕಾಲದ ಎಂಡ್ ಅಂತಿಲ್ಲ, ಗೊತ್ತಾಯ್ತು, ಈ ಕಾಲಕ್ಕೆ ಮುಗಿಯುತ್ತೆ ಅಂತಿಲ್ಲ ಅಲ್ಲಿ, ಗೊತ್ತಾಯ್ತು. ಯಾಕೆ ಕಾಲಾತೀತರಾಗಿ ಮುಕ್ತರು, ನೆಚ್ಚ ಪುನರಾವರ್ತತೆ ನೆಚ್ಚ ಪುನರಾವರ್ತತೆ ಹೇಳ್ತಾರೆ. ಒಂದು 10 ನಿಮಿಷ ಮಾತಾಡುತ್ತಾರೆ, ಎಷ್ಟೊತ್ತಾರೆ ಮಾತಾಡಿರ್ತಾರೆ ಆ ಟೈಪ್, 10 ನಿಮಿಷ ಮಾತಾಡಿ ಅಂದರೆ ಕಾಲದ ಬಂಧನ ಇದೆ, ಎಷ್ಟೊತ್ತಾರೆ ಮಾತಾಡಿ ಅಂದರೆ ಕಾಲದ ಬಂಧನ ಇಲ್ಲ, ಅವ್ರು ಬೇಕಾದ್ರೆ ನಿಲ್ಲಿಸ್ಬೋದು, ಬಂಧನ ಇಲ್ಲ, ನಿಲ್ಲಿಸಲೇಬೇಕು ಅಂತ ಇದಿಲ್ಲ. ಎಷ್ಟು ಜನ ಭಾರಿ ತಮಾಷೆ ಮಾಡಿಬಿಡ್ತಾರೆ, ಎಲ್ಲರಿಗೂ ವಿಶ್ವಾಸ ಟೈಮ್ ಕೊಟ್ಟಿರ್ತಾರೆ, 20 ನಿಮಿಷ ಮಾಡ್ತಾರೆ, 15 ಮಾತಾಡ್ತಾರೆ ಅಂತೇಳಿ, ಸ್ವಾಮಿಗಳು ಮಾತಾಡ್ಬೇಕಾದ್ರೆ 5 ನಿಮಿಷದಲ್ಲಿ ಅನುಗ್ರಹ ವಸ್ತ್ರ ಕೊಡ್ತಾರೆ ಅಂದ್ಬಿಡ್ತಾರೆ ಪಾಪ. ಅಂದರೆ ಅವ್ರಿಗೆ 5 ನಿಮಿಷನೇ, ಇವ್ರು ಅನೌನ್ಸ್ ಮಾಡಿಬಿಡ್ತಾರೆ, ಯಾರೋ ನಿರೂಪಕರು 5 ನಿಮಿಷ ಅಂತ ಅನೌನ್ಸ್ ಮಾಡಿ ಹಾಕ್ಬಿಡ್ತಾರೆ ಸ್ವಾಮಿಗಳಿಗೆ. ಮಾಡಕ್ಕೆ ಹೋಗೋರು ಏನು ಹೇಳ್ಬೇಕು ಅವರಿಗೆ, ಅನುಗ್ರಹ ವಚನ ಅಷ್ಟೇ, 5 ನಿಮಿಷ ಮುಗಿಸೋದು ಗಂಟೆ ಮಾಡ್ಬೋದು, ಏನು ರಿಸ್ಟ್ರಿಕ್ಷನ್ ಹಾಕಬಾರ್ದು, 5 ನಿಮಿಷ ಅಂತ ಹಾಕಬಾರ್ದು, ಇವ್ರು ಆ ರೀತಿ ಮಾಡಿ ಮುಗಿಸ್ಬಿಡ್ತಾರೆ. ಕಾಲದ ಬಂಧನ ಯಾರಿಗೆ ಹಾಕಬೇಕು ಯೋಚನೆ ಮಾಡಬೇಕು, ಕಾಲದ ಬಂಧನ ಯಾರಿಗೆ ಯಾವಾಗಲೂ ಕೂಡ ಬಂಧನ ಹಾಕೋನು ಇವ್ರಿಗಿಂತ ಮೇಲಿರಬೇಕು, ಬಂಧನ ಹಾಕೋನು ಯಾವಾಗಲೂ ಕೂಡ ಮೇಲಿದ್ದರೆ ಬಂಧನಕ್ಕೆ ಅರ್ಥ ಇರ್ತದೆ, ಕಡಿಮೆ ಅವ್ರು ಬಂಧನ ಮಾಡೋಕ್ಕೆ ಬರೋದಿಲ್ಲ. ಅದು ನಿಯಮೇನ ಆ ರೀತಿ ಹೇಳಿದ್ದು ಕೊಪ್ಪ ಸೌಂಡ್ ಎದ್ದೋಗ್ಬಿಟ್ರು, ಒಂದು ಕಡೆ ಹಾಗಾಯಿತು, ಗೊತ್ತಾಯ್ತಿಲ್ಲ, ಎರಡು ರೀತಿ ಅರೋಸ್ ಮಾಡಿದೆ, ಒಬ್ಬ ತರೋಸ್ ಮಾಡ್ಬೇಕಾದ್ರೆ ಇಷ್ಟೊತ್ತು ಕೂಡ ಸಾವಳ ಉಪನ್ಯಾಸ ಕೇಳಿದರೆ ಇವಳು ಮುಖ್ಯ ಕಾರ್ಯಕ್ರಮ ಅಲ್ಲ, ಈ ಫಸ್ಟಿಗೆ ಸಾವಳ ಉಪನ್ಯಾಸ ಆಗುತ್ತೆ ಫಸ್ಟು, ಅವನು ಮುಖ್ಯ ಕಾರ್ಯಕ್ರಮ ಹರಿಕತೆ ಆಗುತ್ತೆ ಅಂತ ಹೇಳಿದ್ರು. ಸೊ ತಕ್ಷಣ ಎದ್ದುಬಿಟ್ರು, ಮುಖ್ಯ ಕಾರ್ಯಕ್ರಮ ಮಾಡಿಕೊಡ್ರಿ ಅಂತ, ನಂದೇನು ಕೆಲಸ ಇದ್ದು ಹೋಗ್ಬಿಟ್ರೆ ಆ ಕಡೆ ರೆಡಿ ಅಂತ, ಇವ್ರು ಏನೇನು ಮಾಡಿದ್ರು ಬರಲ್ಲ ಅಂತ ಹೇಳಿದ್ರು, ಮುಖ್ಯ ಕಾರ್ಯಕ್ರಮ ಅಲ್ದವ್ರು ಯಾಕೆ ಕರೆಸ್ತೀರ ಬನ್ನ ಅಂತೇಳಿ. ಅದು ಅನೌನ್ಸ್ ಮಾಡೋಕ್ಕಾದ್ರೆ ಆ್ಯಕ್ಚುಲಿ ಮೂರ್ಖ ಥರ ಅದು, ಯಾವ ಅನೌನ್ಸ್ ಮಾಡೋನು ಮುಖ್ಯ ಕಾರ್ಯ ಹರಿಕತೆ ಅಂತ ಹೇಳ್ಬೇಕಾ, ಅದೇ ಯಾಕೆ ತಲೆ ರೆಟ್ಟಿ ಹಾಕ್ಬಿಡ್ಬೇಕಾದ್ರೆ ಎದ್ದೋಗ್ಬಿಟ್ರು. ಆಮೇಲೆ 5 ನಿಮಿಷ ಮಾಡ್ತಾರೆ ರೆಟ್ಟು ಮೂರ್ಗತೆ ಅಂತ ಹೇಳಿದ್ರು, 5 ನಿಮಿಷ ನೆವೆ ಮಾಡಿಕೊಂಡು ನಾನು ಯಾಕೆ ಮಾಡೋದು ಎದ್ದೋಗ್ಬಿಡ್ತಾರೆ. ಅದು ಇದ್ರ ಗೌರವ ಅಲ್ಲ, ಸಫಾ ಗೌರವ ಅಲ್ಲ, ಅವ್ರು ಎದ್ದು ಕೊಡ್ಬೋದು ಆ ವಿಚಾರ ಬೇರೆ, ಬಟ್ ಅವ್ರಿಗೆ ಬುದ್ಧಿ ಬರುತ್ತೆ, ಅರಿತೆ ಮಾಡಿದ ಏನಾಗುತ್ತೆ, ಉಳಿದವ್ರು ಪಾಠ ಆಗುತ್ತೆ, ಅದಕ್ಕೆ ಹೊತ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಬರ್ತಾ 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 ಉಳಿದವ್ರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ. ಹಾಗೆಲ್ಲ ಮಾಡದೇ ಇರಬೇಕಾದ್ರೆ ಬಂಧನಕ್ಕೆ ಮೋಕ್ಷದಲ್ಲಿ ಯಾವ ಹೆಸರು ಇಲ್ಲ. ಮುಕ್ತಾನಂತೆ ಸ್ವರೂಪಕಃ ಸಾಧನಾನಿತು ಸರ್ವಾಣಿ, ಹೇಳಿಲ್ಲ ಹಾಲು ಕಾಯಿಸಿದ್ರು, ಬಿಸಿ ಇದೆ, ಸ್ವಲ್ಪ ಹೊತ್ತಿಗೆ ಆರಿ ಹೋಗ್ಬಿಡುತ್ತೆ. ಆದರೆ ಬಾಳೆ ಬಿಳಿ ಬಣ್ಣ ಆರಿದ್ರೂ ಹೋಗಲ್ಲ, ತಣ್ಣಗಿದ್ರು ಹೋಗಲ್ಲ, ಫ್ರಿಜ್ಜಲ್ಲಿ ಇಟ್ಟರು ಹೋಗಲ್ಲ, ಕಾಯಿಸಿ ನೋಡ್ದಾ ಹೋಗಲಿಲ್ಲ, ಫ್ರಿಜ್ಜಲ್ಲಿ ಇಟ್ಟು ನೋಡ್ದಾ ಹೋಗಲಿಲ್ಲ, ಅದು ಐಸ್ ಮಾಡಿದ್ರೂ ಹೋಗೋದಿಲ್ಲ. ಏತಕ್ಕೆ? ಸ್ವರೂಪ ಅದು, ಸ್ವರೂಪ ಆಗಿಂದ ಹೋಗೋದಿಲ್ಲ. ಸರಿಯಾಗಿ ಆಚಾರ್ಯ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ, ಯಾವುದು ಸ್ವರೂಪ ಅದು ಹೋಗೋದಿಲ್ಲ. ಸ್ವರೂಪಸ್ಯ ಅನಪಾಯ, ಬೇರೆಯಿಂದ ಬಂದರೆ ಏನು ಮಾಡಿರೋದಿಲ್ಲ. ಅದು ಬೇರೆಯಿಂದ ಬಂದರೆ ಗೋಲ್ಡ್ ಇದೆ, ಯಾವಾಗ ಪಾಲಿಷ್ ಮಾಡಿಸುತ್ತೆ, ತನ್ನೇನಾಗುತ್ತೆ, ಬರ್ತಾ 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 ಹೋಗ್ಬಿಡುತ್ತೆ, ಪಾಲಿಷ್ ಹೋಗ್ಬಿಡುತ್ತೆ, ಚೆನ್ನಾಗಿ ಕಳೆದಂತೆ. ಅದು ಎಷ್ಟು ತೊಳೆದ್ರು ಕೂಡ ಹಾಗೆ ಇರೋ ಶೈನಿಂಗ್ ಹಾಗೆ ಇರುತ್ತೆ, ಬಂಗಾರ ಬರೀ ರಿಯಲ್ ಆದಾಗ ಅದು ಹೋಗೋದೇ ಇಲ್ಲ. ನೈವಾನ್ಯ ಸಾಧನಂ ಭಕ್ತಿ ಫಲ ರೂಪಾಹಿಸಾ ಯತಃ ಸಾಧನಾನಿದ್ದು ಸರ್ವಾಣಿ ಭಕ್ತಿಜ್ಞಾನ ಪ್ರವೃದ್ಧಯೇ. ಮತ್ತೆ ಹೇಳ್ತಾರೆ, ಯಾವುದೇ ಸಾಧನೆ ಮಾಡಿದ್ರೂ ಭಕ್ತಿಜ್ಞಾನ ಹೆಚ್ಚಬೇಕಷ್ಟೇ, ಹೆಚ್ಚದೇ ಹೋದರೆ ಫೇಲ್ ಆಗಿಬಿಟ್ಟು, ದೊಡ್ಡ ಪ್ರೋಗ್ರಾಮ್ ಮಾಡ್ದ, ಭಕ್ತಿ ಕಡಿಮೆ ಆಯಿತು, ವೇಸ್ಟ್ ಅಂತ, ಭಕ್ತಿ ಜಾಸ್ತಿ ಆಯ್ತು, ಸಾರ್ ಮನಸ್ಸಿನ ನೆಮ್ಮದಿ ಸಿಕ್ಕಿ, ಭಾರಿ ಖುಷಿ ಅದು. ಅದೇ ಅಲ್ಲೇ ಅಲ್ಲೇ ಅನಲೈಸ್ ಮಾಡ್ಕೋಬೇಕು ನಾವು, ನಾವು ಮಾಡಿದ ಕೆಲಸ ದೇವತೆಗಳು ಮುಟ್ಟಿದೆಯೋ ಇಲ್ವೋ, ನಾವು ಮಾಡಿದ ಸಾರ್ಥಕನ ಹೌದಲ್ಲೋ ಅಂತ ಹೇಳಬೇಕಾದ್ರೆ ಆ ಭಕ್ತಿ ವೃದ್ಧಿನೇ ಕ್ಲೈಮ್ ಆಗೋದು, ಕ್ರೈಟೀರಿಯಾ ಅದು. ಅದು ಬರದೇ ಹೋದರೆ ಏನು ಪ್ರಯೋಜನಕ್ಕೆ ಬರದೆ. ಶ್ರಮ ಏವ ಹಿ ಕೇವಲಂ ಅಂತಾರಲ್ಲ ಹಾಗ, ವಿಶ್ವಕ್ಸೇನ ಭಕ್ತಿ ಕರ್ಮ ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಹ ನೋತ್ಪಾದಯೇ ದ್ಯತಿರತಿಂ ಶ್ರಮ ಏವ ಹಿ ಕೇವಲಂ. ಭಾಗವತದ ವಾಕ್ಯ ಅದು. ಇವ್ರು ಮಾಡಿದ ಧರ್ಮಾಚರಣೆ ದೇವರ ಕಥಾಶ್ರವಣದಲ್ಲಿ ಆಸಕ್ತಿ ಹುಟ್ಟಿಸ್ದೇ ಹೋದರೆ ಅದು ಬರೀ ಶ್ರಮ ಅಂತ ತಿಳ್ಕೊಂಡು ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾರೆ ಭಾಗವತದಲ್ಲಿ. ಮೊದಲನೇ ಸ್ಕಂದಲ್ಲೇ ಬರೋ ಮಾತು, ನೈವಾನ್ಯ ಸಾಧನಾನಿತು ಸರ್ವಾಣಿ ಭಕ್ತಿ ಜ್ಞಾನ ಪ್ರವೃದ್ಧಯ್ಯ. ನೋಡಿ, ವೃದ್ಧಿಯಲ್ಲಿ ಪ್ರವೃದ್ಧಿ ಅಂತ ಹೇಳಿದ್ರು. ಮತ್ತೆ ಭಕ್ತಿ ಜ್ಞಾನ ಮುಕ್ತಿ ಆದಮೇಲೆ ಭಕ್ತಿ ವೃದ್ಧಿ ಇಲ್ಲ, ಬಟ್ ಫುಲ್ ಆಗಿರುತ್ತೆ ಹಾಗೆ. ಮುಕ್ತಿ ಆದ ಭಕ್ತಿವರೆಗೂ ಬೆಳೀತಾ ಹೋಗುತ್ತೆ, ಮುಕ್ತಿಯಲ್ಲೇನಿಲ್ಲ, ನೋ ಚೇಂಜ್, ಅದೇ ರೀತಿ ಇರುತ್ತೆ ಅವಾಗ ಕೂಡ. ಭಕ್ತಿ ಜ್ಞಾನ ಪ್ರವೃದ್ಧಯೇ ನೈವಾನ್ಯ ಸಾಧನಂ ಭಕ್ತಿ ಫಲರೂಪಾ ಹಿ ಸಾಯತಃ. ಭಕ್ತಿ ಫಲರೂಪ ಆದ್ರಿಂದಾಗಿನೇ ಇನ್ನೊಂದಕ್ಕೆ ಸಾಧನ ಅಲ್ಲ, ಮುಕ್ತಿಯಲ್ಲಿರೋ ಭಕ್ತಿ ಸಾಧನ ಅಲ್ಲ, ಆ ಸಿದ್ಧಿ ಅಷ್ಟೇ. ಫಲರೂಪಾ ಹಿ ಸಾಯತಃ ಸ್ವಾತ್ಮೋತ್ತಮೇಶು ವಿದ್ವೇಷಾತ್. ಮತ್ತೆ ಹೇಳಿದ್ರು ದೊಡ್ಡವರಲ್ಲಿ ಈಗ ಬಂದು ನೋಡಿ ಗುರುಗಳು ಅಂತ ಹೇಳ್ಬೇಕಾದ್ರೆ, ಸ್ವಾತ್ಮೋತ್ತಮೇಶು ವಿದ್ವೇಷಾತ್ ತಮೋ ನೇಮತೋ ವ್ರಜೇತ್. ಭಾಳ ಮುಖ್ಯ. ದೇವರು ದ್ವೇಷ ಮಾಡಿದರೆ ತಮಸ್ಸಾಗುತ್ತಲ್ಲ, ಸೋತವರು ದ್ವೇಷ ಮಾಡಿದ್ರೆ ತಮಸ್ಸಾಗುತ್ತೆ ಅಂತ ಹೇಳಿಬಿಡ್ತಾರೆ. ಸೋತವರಂದ್ರೆ ದ್ವೇಷ ಮಾಡಬಾರ್ದು. ಇದನ್ನು ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು. ಎಲ್ಲ ಮಠದವರು ಮಾಡೋ ತಪ್ಪದೇನೆ, ನಮ್ಮ ಮಠಕ್ಕೆ ಲಾಯಲಾಗಿದ್ದು ಬಿಡಿದ್ ಬಿಡ್ತಾರೆ, ಸಾಕದು ತಪ್ಪದು. ಏನು ಮಾಡ್ಬೇಕದನ್ನ? ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೇ ಗುರುನ್ ಮಮ. ಪದ್ಮನಾಭ ತೀರ್ಥರ ಆಚಾರ ಸಾಕ್ಷಾತ್ ಶಿಷ್ಯರು ಗೊತ್ತಲ್ಲ, ಅವರು ಬರೀತಾರೆ ಗೀತಾಭಾಷ್ಟಿಕಾದ್ರೊಳಗೆ. ನಾನು ನಮಸ್ಕಾರ ಮಾಡ್ತಿದ್ದೇನೆ ಈಗ. ಅಣೂನಾಂ ಬೃಹ ಮಹತಾಂಚೈವ ಶ್ರೀಬದ್ಧ ಪದ ಸದ್ಮನಾಂ ಅಂತ ಪದಪದ್ಮೈಕ ಸದ್ಮನ. ಭಾರಿ ದೊಡ್ಡವರು ಚಿಕ್ಕವರು ಮಧ್ವಾಚಾರ್ಯ ಖಾಲಿ ಬಿದ್ದರು ಅಂತ ಅವರಿಗೆ ಗೌರವ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ದೊಡ್ಡ ಸಾಕ್ಷಾತ್ ಶಿಷ್ಯರು ಬರ್ತೇವೆ ಅವರು. ಅಣುನಾಂ ಮಹತಾಂಚಾಪಿ ಚಿಕ್ಕವರಿರಲಿ ದೊಡ್ಡವರಿರಲಿ ಅವ್ರು ವೈಷ್ಣವ ಅಂದರೆ ನಮಸ್ಕಾರ. ಅದನ್ನು ತಂದರೆ ಸಮಾಜ ಸಾಕ್ಷ ಒಂದಾಗ್ಬಿಡ್ತಾರೆ, ಇಡೀ ಸಮಾಜ ಒಂದಾಗ್ಬಿಡುತ್ತಾ. ಇವ್ರು ಏನು ಭಯ, ಅವ್ರಿಗೆಲ್ಲ ಗಾಡಿಗೆ ಕೊಟ್ಬಿಡ್ತಾರೋ ಅಂತ ಭಯ ಇದೇನೇ ಇಲ್ಲ. ನಮಗೆ ಲಕ್ಷ ಕೊಟ್ಟರೆ 10 ಲಕ್ಷ ಕೊಟ್ಟರೆ ಕಷ್ಟ, ಆದರೆ ನಮಗೆ ಕೊಡಿ ಅವ್ರಿಗೆ ಕೊಡಲೇಬೇಡಿ. ಈ ಭಾವನೆ ಶುರುವಾಗ ಅದು ಬರಬಾರ್ದು. ಅವ್ರ ಮಠಕ್ಕೆ ನಮಗೆ ಡೆವಲಪ್ ಮಾಡ್ತಿದ್ದೆ. ಉದಾಹರಣೆಗೆ ಯಾರೋ ಮಠ ಸ್ವಾಮಿಗಳು ಕಟ್ಸಿದ್ರಪ್ಪ ಬದರಿಯಲ್ಲಿ, ಯಾರಾದರೂ ಯಾರು ಉಪಯೋಗ ಅದು? ಅವ್ರ ಬೇರೆ ಹೊತ್ತು ಕೊಡೋರಿಗೆ ಸಾಧ್ಯ ಇಲ್ಲ ಕಟ್ಸಿದ್ದನ್ನು, ಅದು ಅಲ್ಲೇ ಇರಬೇಕದು. ಅವರು ಕಡೆ ನಿರ್ವಹ ಇಲ್ಲ ಅಂತಾರು ಕೊಡಬೇಕು ಬಾಡಿಗೆ, ಅದಕ್ಕೆ ಮೇಂಟೆನೆನ್ಸ್ ಇರೋದಿಲ್ಲ. ಸೊ ಯಾರಿಗೆ ಉಪಯೋಗ ಆಯ್ತು ಅದರಿಂದ? ಸಮಾಜಕ್ಕೆ ಉಪಯೋಗ ಆಯ್ತು. ಆ ಥರ ಕಾನ್ಸೆಪ್ಟ್ ಬಂದರೆ ಎಲ್ಲರ ಕಾರ್ಯಕ್ರಮವೂ ಮೊದಲಿಗಿಂತ ಚೆನ್ನಾಗಾಗುತ್ತೆ. ಒಬ್ಬೊಬ್ಬರು ಕೊಡೋದಕ್ಕಿಂತ ಎಲ್ಲರೂ ಒಂದೇ ಕಡೆ ಕೊಟ್ಬಿಟ್ಟಾಗ ಏನಾಗುತ್ತಾಗ? ಪ್ರತಿಯೊಂದರ ಕೊಡೋ ಎಲ್ಲ ಕಡೆ ಮಾಧ್ಯಮ ಭವನ, ಮಠದ ಭವನ ಆಗಬಾರ್ದು. ಪ್ರತಿಯೊಂದರಲ್ಲಿ ಏನಾಗಬೇಕದು? ಮಾಧ್ಯಮ ಮಠಗಳು ಅಂತಾಗಿಬಿಟ್ರೆ ಆಗ ಸಿಕ್ಕಾಬಟ್ಟೆ ಅನುಕೂಲ ಮಾಡಿಕೊಡ್ಬೋದು. ನಿಯಮೇನ ನಹೀಯಂತೆ ತತ್ಪ್ರತಿ ಪೇಚಯ ಬುದ್ಧಿ ತ್ರಿವಿಧೋ ದ್ವೇಷ ಉಚ್ಯತೆ ದ್ವೇಷೋಚಿತ ಚಸಯಾ ಭಕ್ತಿ ಸಾ ಮೋಕ್ಷಂ. ಅದನ್ನು ತೋರ್ಸೋಕ್ಕೆ ಮಧ್ಯ ಮಧ್ಯ ಗೃಹ ತಿರುಗುಪಂಡಿತಾಚಾರ್ಯ ಯಾತಕ್ಕೆ ಬಂದರು ಅಂದರೆ ಯಾವ ಸ್ವಾಮಿಗಳೇ ಅಲ್ಲ ಫಸ್ಟ್ ಅವರು. ಅವರು ವಾಯಸ್ಸು ಅಂತ ಹೇಳೋದು ಯಾರು ಸ್ವಾಮಿಗಳ ಆಲಕ್ಕೆ ಬರೋದಿಲ್ಲ, ಹೇಳ್ದು ಹೋಗಿಬಿಟ್ರೆ ಭಟ್ಟಾಚಾರ್ಯ ಆಲಕ್ಕೆ ಬರೋದಿಲ್ಲ. ಎಕ್ಸಾಂಪಲ್ ಇಟ್ಕೊಂಡು ಮತ್ತು ಗ್ಯಾಲಟ್ರಿ ಮಾಡಿದ್ರೆ ಪಂಚಿತ್ತಾಗದು. ಅವ್ರ ಎಕ್ಸಾಂಪಲ್ ಸಾಲಿಡ್ ಎಕ್ಸಾಂಪಲ್. ಅವರು ಪುರಂದರದಾಸರದು ಇದು ಬೇರೆ ದಾಸರೆಲ್ಲ ಅಂಥವರೇನೆ. ಅದು ಇನ್ಫ್ಯಾಕ್ಟ್ ದಾಸರಿಂದ ಅದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂದರೆ ಮಠಾತೀತ್ವತ್ವದ ಕಾನ್ಸೆಪ್ಟ್ ತಂದಿದ್ದೇ ದಾಸರು. ಪಾಪ ಯಾವುದಕ್ಕೆ ಐಡಿಯ ಎಲ್ಲ ದಾಸರನ್ನ ಯಾವ ಮಠ ನೋಡಿದ್ರು ಭಾರಿ ಕಷ್ಟ ನಿಮಗೆ. ಎಲ್ಲ ಮಠ ಸ್ವಾಮಿಗಳು ಪದ್ಯ ಬರೆದಿರ್ತಾರೆ. ಎಲ್ಲ ಮಠ ಸಹಾನುಭವಿ ಗುರು ಸಂತತಿಗೆ ಸತತ ಎಲ್ಲ ಮಠ ಸ್ವಾಮಿಗಳನ್ನು ಬರೀತಾರೆ. ಹೀಗಾಗಿ ಬರೀ ದಾಸರಾಡು ನೋಡಿದರೆ ಯಾವ ಮಠ ಅಂತ ಗೊತ್ತಾಗೋದಿಲ್ಲ ಅವರು. ಅದರಿಂದ ಏನಾದ್ರು ಎಲ್ಲ ರೀಚ್ ಆಗಿಬಿಟ್ರು ಅವರು. ಎಲ್ಲ ದಾಸರು ಎಲ್ಲರಿಗೆ ಯಾಕೆ ರೀಚ್ ಆಗ್ತಾರೆ ಅಂದರೆ ಆ ಒಂದು ಎಷ್ಟೋ ಜನ ಪಂಡಿತ ರೀಚ್ ಆಗಲಿಲ್ಲ, ಹರಿದಾಸರು ರೀಚ್ ಆದರು. ಕಾರಣ ಏನಂದರೆ ಅವರ ವಿಶಾಲ ದೃಷ್ಟಿ ಕಾರಣ ಆಯಿತು. ಪಂಡಿತರು ಎಷ್ಟೋ ಜನ ರೀಚ್ ಇಲ್ಲ ಅಂತಲ್ಲ, ಬಟ್ ಎಲ್ಲರೂ ಆಗಲಿಲ್ಲ ಅದು ಮುಖ್ಯ. ದಾಸರು ಮಾತ್ರ ಆಲ್ಮೋಸ್ಟ್ ಎಲ್ಲ ಆಗ್ತಾರೆ. ಸತನಾನಿತು ಸರ್ವಾಣಿ ಭಕ್ತಿ ಜ್ಞಾನ ಪ್ರವೃದ್ಧಯೇ ನೈವಾನ್ಯ ಸಾಧನಂ ಭಕ್ತಿ ಫಲರೂಪಾ ಹಿ ಸಾಯತಃ ಸ್ವಾತ್ಮೋತ್ತಮೇಶು ವಿದ್ವೇಷಾತ್. ಅದು ಕೂಡ ಬರೀದಲ್ಲ, ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ತಮೋ ನಿಯಮತೋ ವ್ರಜೇತ್ ತಮಃ ನಿಯಮತೋ ವ್ರಜೇತ್ ಗುಣಾನಾಂ ಅಲ್ಪತಾ ಜ್ಞಾನಂ ಸ್ತ್ರೀರಾಗಸ್ತಥೈವ ಚ ತತ್ಪ್ರಪೀತೆ ಚ ಯಾ ಬುದ್ಧಿ ತ್ರಿವಿಧೋ ದ್ವೇಷ ಉಚ್ಯತೆ. ದೊಡ್ಡವರು ದ್ವೇಷ ಮಾಡೋದಂದ್ರೇನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಸ್ವಾತ್ಮತ್ ಗುಣಾನಾಂ ಅಲ್ಪತಾ ಜ್ಞಾನಂ, ದೊಡ್ಡವರು ಕಡಿಮೆ ಅಂತ ತಿಳ್ಕೊಂಬಿಡೋದು. ದೊಡ್ಡವರು ಕಡಿಮೆ ಅಂತ ತಿಳ್ಕೊಂಡ್ಬಿಟ್ರೆ ದೊಡ್ಡ ಅವಮಾನ ಮಾಡ್ತಾರೆ ಲೆಕ್ಕ ಅವರಿಗೆ, ಕಡಿಮೆ ಮಾಡೋಕ್ಕೆ ಬರೋದಿಲ್ಲ ಅದರ. ತಸ್ತ್ರೀರಾಗಸ್ ತಥೈವ ಚ ಅವರ ಸಂಬಂಧಿಗಳ ಸ್ತ್ರೀಯರನ್ನು ಕಾಮಿಸೋದು. ತತ್ಪ್ರತಿಪೇಚೆ ಆ ಬುದ್ಧಿ ಏನಾರ ವಿರೋಧ ಮಾಡಬೇಕು ಅವರಿಗೆ. ಅವ್ರು ಬಂದರೆ ಯಾರು ಸನ್ಮಾನ ಮಾಡಬೇಡಿ ಅಂತ ಒಂದು ಮೆಸೇಜ್ ಕಳಿಸ್ಬಿಡೋದು ಈ ಕಡೆಯಿಂದ. ಎಷ್ಟು ಅನ್ಯಾಯ ಆಗುತ್ತೆ. ಫಸ್ಟ್ ಮಾಡಿ ಅಂತ ಹೇಳಿ ಕಳಿಸ್ಬೇಕು. ಯಾಕೆ? ಯಾರು ಬೆಳೆಯೋದೀಗ? ತಮ್ಮ ಹತ್ತನೇ ಬೆಳೆಯೋದು. ಆ ಭಾವನೆ ಬಂದುಬಿಟ್ರೆ ಅವ್ರಿಗೆ ದ್ವೇಷ ಹೇಳಿಸ್ತು ಹುಟ್ಟಿಸ್ಬಾರ್ದು ಯಾವಾಗಲೂ ಕೂಡ. ತತ್ಪ್ರತಿಪೇಚ ಯಾ ಬುದ್ಧಿ ತ್ರಿವಿಧೋ ದ್ವೇಷ ಉಚ್ಯತೆ. ಮೂರು ದ್ವೇಷ, ಮೂರು ವಿಧ ದ್ವೇಷ, ಮೂರು ವಿಧ ಗುಣಾನ ಅಲ್ಪತಾ ಜ್ಞಾನ. ಹೆಚ್ಚು ಗುಣ ಇರೋ ಕಡಿಮೆ ಗುಣ ಅಂತ ತಿಳ್ಕೊಂಡ್ರೇ ದ್ವೇಷ. ದೇವ್ರು ನಿರ್ಗುಣ ಅಂತ ತಿಳ್ಕೊಂಡು ಎಂಥ ದ್ವೇಷ ಮಾಡಿದ್ರು ದೇವರಲ್ಲಿ ಅವರು. ನಿರ್ಗುಣ ಅಂತ ತಿಳ್ಕೊಂಡ್ಬಿಟ್ಟು ಎಷ್ಟು ದ್ವೇಷ ಮಾಡಿದಾಗಲಿಲ್ಲ, ಹಾಗೆ ಮಾಡಬಾರ್ದು. ಗುಣಾನ ಅಲ್ಪತಾ ಜ್ಞಾನಂ ಸ್ತ್ರೀ ರಾಗಸ್ ತಥೈವ ಚ ತತ್ಪ್ರದೀಪೇ ಚ ಯಾ ಬುದ್ಧಿ ತ್ರಿವಿಧೋ ದ್ವೇಷ ಉಚ್ಯತೆ ದ್ವೇಷೋಜ್ಜಿತ ಚ ಯಾ ಭಕ್ತಿ ಸಾ ಮೋಕ್ಷಂ ನಿಯಮಾನ್ ನಯೇತ್. ದ್ವೇಷೋಜ್ಜಿತ ಚ ಯಾ ಭಕ್ತಿ ಸಾ ಮೋಕ್ಷಂ ನಿಯಮಾನ್ ನಯೇತ್. ಕ್ಯಾಕಡೆ ಮಾಡಿದ ಪಂಡಿತರು ಬೇಕಾಷ್ಟು ಅನಿಸ್ತಾರೆ, ಅಂಥವ್ರು ಸಿಗ್ತಾರೆ. ಯಾರು ದೊಡ್ಡ ಸಾವಳಿ ಬಂದ ಕಾಲಕ್ಕೆ ಪಕ್ಕದಲ್ಲೇ ಮನೆ, ಯಾರೋ ಕರೆಸಿದ್ದಾರೆ ಪಕ್ಕದಲ್ಲಿ ಮನೆ. ಇವ್ರು ಹಠ ಏನು ಗೊತ್ತಾ? ಸಾವಳಿಗಿಂತ ಮುಂಚೆ ಪೂಜೆ, ಮುಂಚೆ ಮಂಗಳಾರತಿ, ಮುಂಚೆ ಊಟ. ಅವರು ದೇವೇದ ಮಾಡಿದ ಊಟ ಮುಗಿಸ್ಬಿಡೋದು. ಯಾಕೆಂದರೆ ನಾನು ದೊಡ್ಡವ್ರನ್ನ ತೋರಿಸ್ಕೋಬೇಕಲ್ಲ. ಅಂಥವ್ರು ನಡೆದೋಗಿದ್ದೆ ಬೇಕಾಷ್ಟು ನಡೆದೋಗಿದ್ದೆ. ಅದೆಲ್ಲ ಸಮಾಜಕ್ಕೆ ಭಾರಿ ಕೆಟ್ಟದಾಗಿತ್ತು. ಅದರಿಂದ ಅವ್ರು ಏನೇನು ಮಾಡ್ತಾರೆ, ಅವ್ರಿಗೆ ಜೋರ ಗಟ್ಟಿ ಬರ್ಸೋದು, ಮತ್ತೆ ಅವ್ರ ಜಾಗ ಇವ್ರದ್ದು ಇದ್ರ ಜಾಗಟ್ಟಿ ಗಟ್ಟಿ ಬರ್ಸೋದು. ಯಾಕೆಂದರೆ ನಾನು ಸಾವಳಿಗಿಂತ ಏನು ಕಡಿಮೆ ಅಲ್ಲ ಅಂತೇಳಿ. ಎಷ್ಟೋ ಊರಲ್ಲ ಅಂತ ಪ್ರಸಂಗ ಇವತ್ತರಿಂದಲ್ಲ, ಅದು ಮಧ್ಯ ಮಧ್ಯ ನಡೀತಾನೆ ಬಂದಿದೆ. ಅವರೆಲ್ಲ ಸಾಕಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಕೂಡ. ಬಟ್ ಜನ ಅದನ್ನು ಏನು ಮಾಡೋದಿಲ್ಲ, ಸಮಾಜ ಘಾತಕ ಕೆಲಸ ಆಗಲ್ಲ ಮಾಡಬಾರ್ದು. ದೊಡ್ಡ ಗೌರವ ಅದು. ನಿಮಗೆ ಅಷ್ಟಿಷ್ಟ ದೂರ ಇದ್ರೆ ಸಾಕು, ತೀರ ಅನಿವಾರ್ಯ ಯಾವುದೋ ಕಾರಣ ಇರುತ್ತೆ ಅಂದರೆ ಸುಮ್ಮನೆ ಎತ್ಬಿಟ್ರೆ ಸಾಕಷ್ಟೇ, ಯಾವುದೋ ಕಾರಣಕ್ಕೆ ನಿಮಗೆ ಸರಿ ಹೋಗಿಲ್ಲ ಅಂತ ತಿಳ್ಕೊಬೋಣ. ಅವಾಗ ದೂರ ಇರಬೇಕು ಅಂತ ಏನು ಮಾಡಬಾರ್ದು? ವಿದ್ವೇಷ, ದ್ವೇಷ ಮಾಡೋಕ್ಕೆ ಹೋಗಬಾರ್ದು. ಅದು ಮತದ್ವೇಷ ಆಯಿತು, ಜ್ಞಾನದ್ವೇಷ ಆಯಿತು ಕೊನೆಗೆ. ದ್ವೇಷೋಜ್ಜಿತ ಚ ಯಾ ಭಕ್ತಿ ಇವತ್ತು ಮಾಡಿರ್ತಾರೆ ಆ ಥರ. ಬೇರೆ ಪ್ರೋಗ್ರಾಮ್ ಮಠಗಳು ಅಡಿಸ್ಬಿಡ್ತಾರಲ್ಲ, ಅವ್ರು ಕಿತ್ತ ಹಾಕ್ಬಿಡ್ತಾರೆ. ಆಮೇಲೆ ಯಾವುದೋ ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ರು ಬೇರೆಯವ್ರ ಮಠದ್ದು, ಅವ್ರು ಹೇಳ್ತಾರೆ ಆ ಮಠಕ್ಕೆ ನಮ್ಮ ಮಠಕ್ಕೆ ಜನ ಬರ್ದಾಗಾಗ್ಬಿಡ್ತಾರೆ. ಈಗ ಸೈಕಾಲಜಿ ಕೆಲವರು ಅಲ್ಲಿ ಕಾರ್ಯಕ್ರಮ ಬಂದು ಗೊತ್ತಾಗ್ಬಿಟ್ರೆ ಅಲ್ಲಿಗೆ ಹೋಗ್ಬಿಟ್ರೆ ಜನ ಇಲ್ಲಿ ಯಾರು ಬರ್ತಾರೆ ಆಮೇಲೆ? ಅದಕ್ಕೆ ಇವರು ಬೇಜಾರು ಮಾಡ್ಕೋತಾರೆ ಅಂತೇಳಿ ಹಾಕ್ಬಿಡ್ತಾರೆ. ಅವ್ರು ಹೋದ ತಕ್ಷಣ ಹರಿದಾಕ್ಬಿಡ್ತಾರೆ, ಬ್ಯಾನರ್ಗೆಲ್ಲ ಕಿತ್ತೋಗ್ಬಿಡ್ತಾರೆ. ಇವೆಲ್ಲ ಕಣ್ಣಾರು ನೋಡಿದ್ದೀನಿ ಇವೆಲ್ಲ ಕೂಡ, ಬೇಕಾಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಇವೆಲ್ಲ. ಸರ್ವಬಲದ ಅನೌನ್ಸ್ ಮಾಡಿದ ಕಾಲಕ್ಕೆ ಪಾಂಪ್ಲೆಟ್ ಕೊಟ್ಟರೆ ತೊಗೊಂಡೋದು ಕಸ್ತು ಬುಟ್ಟಿಗೆ ಹಾಕೋದು. ಸರ್ವಬಲ ಹಾಕ್ತೀವಿ ಅಂತ ಜ್ಞಾನ ಇಲ್ಲ ಅವರಿಗೆ. ಸರ್ವಬಲ ಎಷ್ಟು ಕೊಟ್ಟರೆ ನೀವು ಕೊಡಿ ಹಾಕ್ತೀವಿ, ಅದು ನೀವು ಆ ಕಡೆ ಹೋಗಿ ನಾವು ಹಂಚ್ತೀವಿ ಅಂತ ಹೇಳೋದು ಕಸ್ತು ಬುಟ್ಟಿಗೆ ಹಾಕಿಬಿಡ್ತಾರೆ. ಎಷ್ಟು ದೋಷ ಆದ್ರಿಂದ ಆ ಥರ ಮಾಡಿ ಮಾಡಿ ಸಮಾಜ ಬರ್ತಾ ಬರ್ತಾ ಇದಾಗಬೇಕು. ದುಃಖಂತೂ ಸುಖ ನಿರ್ದುಃಖಂತೂ ಸುಖಂ ನಿತ್ಯಂ ಮೋಕ್ಷ ಇತ್ಯಭಿಧೀಯತೆ. ಕೊನೆಗೆ ಹೇಳಿದ್ರು ಭಕ್ತಿ ಡೆಫಿನೇಷನ್ ಏನಪ್ಪ ಅಂದರೆ ದ್ವೇಷೋಜ್ಜಿತಾಚೆ ಯಾವ ಭಕ್ತಿ, ದ್ವೇಷದ ಹೆಸರು ಕೂಡ ಇರಬಾರ್ದು, ಅದು ನಿಜವಾದ ಭಕ್ತಿ ಅಂದ್ರೆ ಅದು. ದ್ವೇಷೋಜ್ಜಿತಾಚೆ ಯಾವ ಭಕ್ತಿ ಸಾ ಮೋಕ್ಷಂ ನಿಯಮಾನ್ನಯೇತ್. ಅಂತ ಭಕ್ತಿ ಏನು ಮಾಡುತ್ತೆ, ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗೇ ಹೋಗುತ್ತೆ ಅಂತ ಹೇಳಿದ್ದಾರೆ. ದ್ವೇಷೋಜ್ಜಿತಾಚೆ ಯಾವ ಭಕ್ತಿ ಸಾ ಮೋಕ್ಷಂ, ಇದೆಲ್ಲ ಇಟ್ಕೊಂಡೆ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂತೇಳಿ. ಅಮಲಾ ಶಬ್ದಕ್ಕೆ ಇದು ದ್ವೇಷೋಜ್ಜಿತ ಅಂತ ಅರ್ಥ. ಸಾ ಮೋಕ್ಷಂ ನಿಯಮಾನ್ ನಯೇತ್, ನಿಯಮಾತ್ ನಯೇತ್. ನಿರ್ದುಃಖಂತೂ ಸುಖಂ ನಿತ್ಯಂ ಮೋಕ್ಷ ಇತ್ಯಭಿಧೀಯತೆ. ಮೋಕ್ಷ ಅಂದ್ರೆ ಇಷ್ಟೆಲ್ಲ ಮಾಡಿ ಕೊನೆಗೆ ನಿರ್ದುಃಖಂತೂ ಸುಖಂ ನಿತ್ಯಂ ಮೋಕ್ಷ ಇತ್ಯವಿ, ಎಷ್ಟು ವಿಶೇಷಣ ಹಾಕಿದ್ದಾರೆ. ಸುಖಂ ಫಸ್ಟು, ನಿರ್ದುಃಖಂ ಸುಖಂ ನೆಕ್ಸ್ಟು, ನಿತ್ಯಂ ಸುಖಂ ನಿನ್ನೊಂದು, ಎರಡು ಅಜೆಕ್ಟ್. ನಿರ್ದುಃಖ ದುಃಖದ ಟ್ರೇಸ್ ಕೂಡ ಇರಬಾರ್ದು, ಆಮೇಲೆ ನಿತ್ಯ ಆಗಿರಬೇಕು ಅದು. ಸ್ವರ್ಗದಲ್ಲಿ ದುಃಖ ಇದ್ದರೂ ಒಂದೇನು ದೋಷ ಇದೆ, ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶೇಷ, ರಿಸ್ಕ್ ಇದೆ, ಇದು ಯಾವುದೂ ಇಲ್ಲ. ನಿತ್ಯಂ ಮೋಕ್ಷ ಇತ್ಯಭಿಧೀಯತೆ. ಚಿದಾನಂದ ಶಿರೋ ದೇಹ ಪಾಣಿಪಾದಾತ್ಮಕ ಸದಾ. ನೋಡಿ ಮುಕ್ತಿಯಲ್ಲಿ ಹೇಗಿರ್ತಾರೆ ಗೊತ್ತಾ, ಸ್ವರೂಪ ದೇಹ ಇರುತ್ತೆ ಎಲ್ಲರಿಗೂ ಕೂಡ. ಚಿದಾನಂದ ದೇಹ, ನಾವು ದೇವರಿಗೇನು ಜ್ಞಾನಾನಂದಮಯ ಅಂತ ಕರಿತೇವೆ ಅಲ್ಲ, ಎಲ್ಲ ಸಾತ್ವಿಕರು ಜ್ಞಾನಾನಂದಮಯರೇ. ಆದರೆ ಅಲ್ಲಿ ತಾರತಮ್ಯ ಇದೆ, ಅಲ್ಲಿ ಡಿಗ್ರಿ ಎಲ್ಲ ವೇರಿಯೇಷನ್ ಇದೆ. ಬಟ್ ಚಿದಾನಂದ ಶರೀರ ದೇಹ ಪಾಣಿ ಪಾದ ಆತ್ಮಕ ಸದಾ, ಅವರ ದೇಹ ನಿತ್ಯಾನಂದಮಯ, ಕೈ ಕಾಲೂರು ಎಲ್ಲದಕ್ಕೂ ಚಿದಾನಂದಮಯ ಮುಕ್ತರಿಗೆ. ಸದಾ ಸರ್ವದೋಷ ವಿನಿರ್ಮುಕ್ತಾ ಮುಕ್ತಾಹ ಕ್ರೀಡಂತಿ ನಿತ್ಯಶಃ, ಯಾವ ದೋಷನೂ ಅವರಲ್ಲಿರೋದಿಲ್ಲ, ಸುಖವಾಗಿರ್ತಾರೆ. ಅನಾದಿ ಕಾಲಾದಾರಭ್ಯ ಯಾಭಾರ್ಯಾಸ್ತಾ ಸದೈವತು ಬ್ರಹ್ಮಾದೀನಾಂ ವಿಮುಕ್ತೌ ಚ ಭಾರ್ಯಾಶುರ್ ನಿಯಮಾತ್ ಸದಾ. ಆಮೇಲೆ ಅವ್ರ ಪತ್ನಿಯರು, ಯಾದಾದಿ ದೇವತೆ ಪತ್ನಿಯರಲ್ಲ, ಮುಕ್ತಿಯಲ್ಲೂ ಕೂಡ ಏನಾಗಿರ್ತಾರೋ ಅವರು, ಅವ್ರ ಪತ್ನಿಯರೇ ಆಗಿರ್ತಾರೆ. ಸಂಸಾರಾವಸ್ಥೆಯಲ್ಲೂ ಅವ್ರ ಪತ್ನಿ ನೇತಪತಿ ಪತ್ನಿಗಳು ಅಂತ ಹೆಸರು ಅವರಿಗೆ, ಅಂದರೆ ಚೇಂಜ್ ಆಗೋದಿಲ್ಲ ಅವರು, ನಿಯಮೇನ ಗಂಡ ಹೆಂಡರಾಗೇ ಇರ್ತಾರೆ. ಅನಾದಿ ಕಾಲಾದಾರಭ್ಯ ಯಾವ ಭಾರ್ಯಾಸ್ತಾಸದ ಇವತ್ತು, ಎಷ್ಟೋ ಕಥೆಗಳೆಲ್ಲ ಹಾಗೆ ಹೇಳ್ತಾರೆ. ಋಷಿಭಜ್ಜು ಕಥೆಯಲ್ಲಿ ಏನು ಹೇಳಿಬಿಟ್ರು, ತಪ್ಪು ಮಾಡಿದರು, ಗಂಡ ಹೆಂಡತಿ ಏನು ಮಾಡಿದರು, ಮತ್ತು ಮುಂದಿನ ಜನ್ಮದಲ್ಲಿ ಅದೇ ಮನೆಯಲ್ಲೇ ಹುಟ್ಟಿದರು, ಅದೇ ಸಂಬಂಧ ಇತ್ತು, ಅವ್ರಿಗೆ ಜ್ಞಾನ ಇತ್ತು ಈ ಮತ್ತೆ ತಾವು ಯಾರು ಅಂತ ಹೇಳಿಬಿಟ್ಟು. ಆ ರೀತಿ ಪ್ರತ್ಯಕ್ಷ ಶಾಪ ಕೊಡ್ತಾರೆ, ಗಂಡ ಹೆಂಡತಿ ಮತ್ತೆ ಅಲ್ಲೇ ಹುಟ್ಟಿ ಅಂತ ಹೇಳ್ತಾರೆ. ಅದೇ ರೀತಿ ಹುಟ್ಟಬೇಕು, ಹೆಚ್ಚು ಕಡಿಮೆ ಆಗೋದಿಲ್ಲ. ಅದು ವಿಶೇಷ ಶಾಪಾದಿಗಳು ಬಂದಾಗ ಮಾತ್ರ ಟೆಂಪರರಿಲಿ ಏನಾಗಿರುತ್ತೆ, ಭೀಷ್ಮರಿಗಾದಾಗ ಯೋಗ ಇರೋದಿಲ್ಲ, ಆಮೇಲೆ ಮತ್ತೆ ಮೂಲದಲ್ಲಿ ಒಂದಾಗ್ಬಿಡ್ತಾರೆ. ಅನಾದಿ ಕಾಲಾದಾರಭ್ಯ ಯಾಭಾರ್ಯಾಸ್ತಾ ಸದೈವತು ಬ್ರಹ್ಮಾದೀನಾಂ ವಿಮುಕ್ತೌ ಚ ಭಾರ್ಯಾಶುರ್ ನಿಯಮಾತ್ ಸದಾ. ನ ಕದಾಚಿತ್ ವಿಮುಕ್ತಾನಾಂ ಭಾರ್ಯಾ ಕಾಶ್ಚಿತ್ ಚುರನ್ಯಗಾಹ. ಮುಕ್ತಿ ಆದಮೇಲೆ ಯಾವುದೇ ಕಾರಣದಿಂದ ಕೂಡ ಪರಸ್ತ್ರೀ ಗಮನಾದಿಗಳು ಇವರಿಗಿಲ್ಲ, ಪರಪುರುಷ ಗಮನಾದಿಗಳು ಅವರಿಗಿಲ್ಲ. ಇಲ್ಲಿ ಒಂದು ಚಾನ್ಸ್ ಇದೆ. ರತಿದೇವಿ ಏನು ಮಾಡಿಬಿಟ್ಲು, ನಕ್ಕುಬಿಟ್ಲು ಮಹಾರಾಜ ಹೇಳ್ತಿರ್ಬೇಕಾದ್ರೆ, ಶಾಪ ಕೊಟ್ಟರು, ಭವಾಸುರೇಣ ದೂಷಿತ ಅಂತ ಹೇಳಿದರು. ಆಗ ಶಂಬರಾಸುರ ಅಪಹರಣ ಮಾಡಿದೆ, ಗೊತ್ತಾಯ್ತಾ ಇಲ್ಲ. ಇದು ಸಂಸಾರದಲ್ಲಿ ಈಗ ಆಗಬಹುದು, ಆದರೆ ಅವಳು ತನ್ನ ದೇಹದಿಂದ ಹೋಗ್ತಿದ್ದಲ್ಲಿ ಏನು ಮಾಡ್ತಿದ್ಲು, ಡೂಪ್ಲಿಕೇಟ್ ದೇಹ ತೊಗೊಂಡು ಇರ್ತಿದ್ಲು, ಹೀಗಾಗಿ ಅವಳಿಗೆ ದೋಷ ಬರಲಿಲ್ಲ. ಆದರೆ ಸಾಕಷ್ಟು ಹಿಂಸೆ ಆಯಿತು ಅದರಿಂದ, ಗೊತ್ತಾಯ್ತಾ. ಆದರೆ ಇಲ್ಲೇನಾಗಿದೆ, ಮುಕ್ತಿಯಲ್ಲಿ ಇಂಥ ಪ್ರಸಂಗ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಮುಕ್ತಿಯಲ್ಲಿ ಯಾರು ಶಾಪ ಕೊಟ್ಟಿದ್ದು ಉಂಟ ಒಬ್ರಿಗೊಬ್ರಿಗೆ ಅಂತ ಕೇಳಿದರೆ ಇಲ್ಲ. ಮುಕ್ತ ಜೈವಿದೇರಿ ಶಾಪ ಬಂತಲ್ಲ ಅಂತ ಕೇಳಿದರೆ, ಮುಕ್ತರಲ್ಲ ಅಮುಕ್ತ ಸ್ಥಾನದಲ್ಲಿದ್ದವರು, ಅಮುಕ್ತ ಸ್ಥಾನದಲ್ಲಿದ್ದವರೇ ಶಾಪ ಬಂತೆ ಹೊರತು ಮುಕ್ತರಾದವರಿಗೆಲ್ಲ ಬರೋದಿಲ್ಲ ಶಾಪ. ಯಾಕೆ ತಪ್ಪೇ ಮಾಡೋದಿಲ್ಲ ಅಂದರೆ ಶಾಪ ಹೇಗೆ ಬರುತ್ತೆ, ಕಾರಣ ಇರಬೇಕಲ್ಲ. ಅದಕ್ಕೆ ನ ಕದಾಚಿತ್ ವಿಮುಕ್ತಾರಾಮ್ ಭಾರ್ಯಾ ಕಾಶ್ಚಿತ್ ಪುರತ್ಯಗಾಹ ಕಾಶ್ಚಿತ್ ರನ್ಯಗಾಹ ನ ಕದಾಚಿತ್ ವಿಯೋಗಶ್ಚ ನ ವಿದ್ದೋಷೋ ನವಾರತಿ. ಅಲ್ಲಿ ವಿಯೋಗನೂ ಇಲ್ಲ, ಸಂಸಾರ ಅವಸ್ಥೆಯಲ್ಲಿ ವಿಯೋಗ ಆಗ್ಬೋದು ಹೇಳಿಲ್ಲ ಭೀಷ್ಮರು ಅಂಬೆಗೆ ವಿಯೋಗ ಆಯಿತು, ಮುಕ್ತಿಯಲ್ಲಿ ವಿಯೋಗ ಇಲ್ಲ. ನವಿದ್ವೇಷೋ ಬಾ ಪರಸ್ಪರ ದ್ವೇಷ ಇಲ್ಲ ಮುಕ್ತಿಯಲ್ಲಿ, ಇಲ್ಲಿ ದ್ವೇಷ ಇತ್ತಲ್ಲ ಅದಕ್ಕೋಸ್ಕರ ಹೇಳಿದ್ದು. ಎಷ್ಟು ದ್ವೇಷ ಇತ್ತು ಅಂದರೆ ನಾನು ಕೊಲ್ಲಬೇಕು ಅವರನ್ನು, ಅದಕ್ಕಾಗಿ ಪುರುಷತ್ವ ಬೇಕು, ಇಷ್ಟು ಹಠ ಇತ್ತು, ಅಲ್ಲಿ ಯಾವುದೇ ಇರೋದಿಲ್ಲ. ನವಾರತಿ ಅರತಿ ಅರತಿ ಅಭ್ಯಾವ ಅಂತಿಲ್ಲ, ಮೋದಂತೆ ಸಹಿತ ಸರ್ವೇ ಸದಾ ವಿಷ್ಣು ಪರಾಯಣ. ಒಟ್ಟು ಸದಾಕಾಲ ಕಾಮನ್ ಫ್ಯಾಕ್ಟ್ರಿಯನ್ನವರಿಗೆ ಆನಂದ ಒಂದೇ, ಮುಕ್ತಿರ್ ನಿಜ ನೈಜ ಸುಖಾನುಭೂತಿ, ಯಾವ ಕಾಲಕ್ಕೂ ಮಿಸ್ ಆಗೋದೇ ಇಲ್ಲ. ವಿಷ್ಣು ಪರಾಯಣಾಹ ಇತ್ಯಾದಿ ಪೈಗಿ ಶ್ರುತಿ ದೊಡ್ಡ ಕೊಟೇಶನ್ ಎಣ್ಣೆ ತಾರತಮ್ಯ ತತ್ವ ಪಂಚಭೇದ ಅದು ಸಾಧನೆ ಮುಕ್ತಿ ಸ್ವರೂಪ ಎಲ್ಲ ಹೇಳಿಬಿಟ್ರು. ಮುಂದಿನ ಭಾಗ ನಾಳೆ ಡಿಸ್ಕಷನ್ ಮಾಡ್ತಾರೆ ಕೆಲವು ವಿಷಯನ ನಾಳೆ ನೋಡು. ಓಂ ಜನ್ಮ ನಾಳೆ ಅಂದಾಗ ಎಲ್ರಿಗೂ ಹೇಳಿದ್ದಾರೆ ನಾಳೆ ಎಲ್ಲೇ ತೀರ್ಥಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಏನ ಮಂಗಳ 10 ಗಂಟೆಯಿಂದ 11:30 ಗೊತ್ತಾಯ್ತಾ, 8-9 ಪಾಠ ಮುಗಿಸ್ಕೊಂಡು ಹೊರಟ್ಬಿಡು. 8-9 8:30 8-9 ಪಾಠ, ಆಮೇಲೆ 10:00 ಅಲ್ಲಿ ಉಪನ್ಯಾಸ ಇರುತ್ತೆ. 10-11:30 ಆಗುತ್ತೆ. ಎಲ್ಲರೂ ಕೂಡ ಸಕುಟುಂಬ ಬರಬೇಕು ಅಂತ ಹೇಳಿದ್ದಾರೆ, ಬರೀ ನೀವು ಅಷ್ಟೇ ಅಲ್ಲ ಮನೆಯವ್ರ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಹೆಚ್ಚರ ಬಂದಷ್ಟು ಒಳ್ಳೇದು ಅಂತ ಹೇಳಿದ್ದಾರೆ, ಆದ್ದರಿಂದ ಎಲ್ಲರೂ ಕೂಡ ಅವಶ್ಯ ಬರಬೇಕು. ಅವ್ರು ಪ್ರದೇಶ ಬಂದು ಹೇಳೋಗಿದ್ದಾರೆ, ಇನ್ನೊಂದು ಗ್ಲಾಸ್ ತಕ್ಕ ಹೇಳಿ ವಿದ್ಯಾಪೀಠದಲ್ಲಿ. ಅದೇ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.